సార్
ఈ ట్యూబ్లైట్ ఆఫ్ అవుడి
లేదియా
பரபடி பரபடி போட்டேன் நான் நெக்ஸ்ட் இதா
ಸರ್ ಕರ್ತನಲ್ಲಿ ಅಂತ ಸಹೋದರ ಸಹೋದರೇ ಎಲ್ಲರಿಗೂ ತಂದೆಯ ದೇವರಂತಲೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಂತಲೂ ವಂದನೆಗಳ ಸಲ್ಲಿಸಿದ್ದೀನಿ. ಸೊ ತಂದೆಯ ದೇವರಿಂದ ಮಹಾ ಪ್ರೀತಿಯಿಂದ ಆತನ ಕೃಪೆಯಿಂದ ನಿಮ್ಮಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ಅನ್ಸೋದಕ್ಕೆ ದೇವ್ರು ಕೊಟ್ಟಂತ ಕೃಪೆಗಾಗಿ ದೇವರಿಗೆ ಕೃತಜ್ಞತೆ ಹೇಳಿದ್ದೀನಿ. ಸೊ ಅಧಿಕವಾಗಿ ಟೈಮ್ ಏನು ತೊಗೊಳ್ಳೋದಿಲ್ಲ. ಸೊ ನಾನು ಬೇಕಾದ್ರೆ ಮುಖ್ಯವಾಗಿ ನಾವು ಪಾಯಿಂಟ್ಗೆ ಬಂದ್ಬಿಡೋಣ. ಏನಂತಂದ್ರೆ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋಕ್ಕೆ ನಾವು ಬರುವ ಒಂದು ಮಾಸದಲ್ಲಿ ಏನ್ ಮಾಡ್ತೀವಿ, ನಾವು ಕರ್ತನ ಒಂದು ಪ್ರಭುರಾತ್ರಿ ಭೋಜನ ನಾವು ಮಾಡಕ್ ಹೋಗ್ತಿರ್ತಲ್ವ. ಸೊ ಕ್ರಿಸ್ತರ ಒಂದು ಮರಣ ಅವ್ರ ಪಟ ದರ್ಶನ ಕಷ್ಟ ಸಂಕಟಗಳನ್ನ ಅದನ್ನ ಏನ್ ಮಾಡ್ತೀವಿ ನಾವು ನೆನೆಸ್ಕೊಳಕ್ ಹೋಗ್ತೀರಿ. ಸೊ ಅದನ್ನ ನಾವು ಯಾವತ್ತು ಮಾಡ್ತೀರಿ, ನೆಕ್ಸ್ಟ್ ಮಂತ್ ಯಾವ ತಿಂಗಳು ಯಾವ ಒಂದು ಡೇಟ್ ಕರೆಕ್ಟ್ ಇದೆಯಾ? ಯಾವ್ರಲ್? ವೆರಿ ಗುಡ್ ಅಲ್ವ. ಸೊ ಅದೇನ್ ಮಾಡ್ತಿದ್ರೆ ಏಪ್ರಿಲ್ 21ನೇ ತಾರೀಕು ನಾವನ್ನ ಆಚರಣೆ ಮಾಡ್ತಿರ್ತೀವಲ್ಲ. ಸರಿ, ನಾವು ಏಪ್ರಿಲ್ 21ನೇ ತಾರೀಕು ನಾವು ಏನ್ ಆಚರಣೆ ಮಾಡ್ತೀವೋ ಇದು ಏನದು ಮೆಮೊರಿಯಲ್ ಮೆಮೊರಿಯಲ್ ಹೌದಾ ಇಲ್ವಾ? ವೆರಿ ಗುಡ್. ಒಂದನೇ ಕುರಿತ 5ನೇ ಅಧ್ಯಾಯ 7ನೇ ವಚನ First Corinthians, 5th chapter, 7th
verse.
ಯಾಕಂದ್ರೆ ನಮ್ಮ ಪಸ್ಕದ ಯಜ್ಞದ ಕುರಿಯನ್ನ ಇದೆ ಕೊಯ್ದಿದೆ. ಯಾವುದಂದ್ರೆ ಕೃಷ್ಣನೇ. ಸೊ ಯೇಸು ಕೃಷ್ಣಾಗಿದ್ರೆ ನಮ್ಗೆ ಅವರು ಕುಯಲ್ಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಇದು ಮೆಮೊರಿಯಲ್ಲೇ ನೋಡ್ಬೇಕಾದ್ರೆ ಏನದು ಇವರ ಈ ವಚನ ಪ್ರಕಾರ, ಈ ವಚನ ಪ್ರಕಾರ ಏನದು ಮೆಮೊರಿಯಲ್ ತಗೋತಾ ಪದೇ ತಗೋತಾ ಫಸ್ಟ್ ಅದ ಅಂದ್ರೆ ನಾವು ನೆನ್ಸ್ಕೊಳಕ್ ಹೋಗೋದು ತನ್ನ ಆಚರಣೆ ಮಾಡೋದು ಇನ್ನೇನು ಏನಾದ್ರೆ ಫಸ್ಟ್ ಫಸ್ಟ್ ಹೋದಾ ಇಲ್ವಾ? ಅದು ಡೌಟ್ ಇದೆ ಅಲ್ವ? ಡೇಟ್ ಬಗ್ಗೆ ವಚನ ಇದೆಲ್ಲ ಏನಾದ್ರೆ ನಾವು ಆಚರಣೆ ಮಾಡೋದು ಪಸ್ಕ. ವೆರಿ ಗುಡ್ ಅಲ್ವ? ಸರಿ, ನಾವು ಆಚರಣೆ ಮಾಡೋದು ಪಸ್ಕ ಅಂತಂದ್ರೆ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ಯೇಸು ಕ್ರಿಸ್ತು ಶಿಲ್ಪ ಏನಾದ್ರು ನಮ್ಗಳಿಗೆ ಪ್ರಾಣ ಕೊಟ್ಟಲ್ಲ. ಅವರು ಪ್ರಾಣ ಕೊಟ್ಟಿಗೆ ಯಾವ ತರ ಪ್ರಾಣ ಕೊಟ್ಟರು ಅಂತಂದ್ರೆ ಒಂದು ಪಸ್ಕದ ಗುರಿಯಾಗಿ ಮಾಡೋದು ತಮ್ಮ ಜೀವನ ಕೊಟ್ಟರು, ತಮ್ಮ ಪ್ರಾಣನ ಕೊಟ್ಟರು. ಹಂಗಿರ್ಬೇಕಾದ್ರೆ ಇಸ್ರೇಲ್ ಜನರು ಪಸ್ಕ ಆಚರಣೆ ಮಾಡಂತ ಸಮಯದಲ್ಲಿ ಯೇಸು ಕೃಷಿ ಎಲ್ಲಿದ್ರು? ಅಲ್ಲಿ ಶಿಲ್ಪೆ ಮೇಲೆ ನನ್ನಾಗಿ ಕೊಟ್ಟಿದ್ರು, ಪ್ರಾಣ ಕೊಟ್ಟಿದ್ರು. ಹಂಗಿರ್ಬೇಕಾದ್ರೆ ಯೇಸು ಕೃಷಿ ಆಚರಣೆ ಮಾಡಿದಂತ ಒಂದು ಪಸ್ಕಕ್ಕು ಇಸ್ರೇಲ್ ಜನಗಳು ಆಚರಣೆ ಮಾಡಿದಂತ ಪಸ್ಕಕ್ಕು ಹೊಂದಾಣಿಕೆ ಹೆಂಗೆ ಅಲ್ವಾ? ನೋಡಿ, ಒಂದು ವಚನ ಓದಿರ್ತೀನಿ. ಯೋಹಾನ 18ನೇ ಅಧ್ಯಾಯ 28ನೇ ವಚನ ಓದಿ. ಯೋಹಾನ 18:28. ನೋಡಿ, ಅವಾಗ ಏನಾಗಿತ್ತಂತೆ? ಮುಂಜಾನೆ ಆಗಿತ್ತು.
ಅವರು ತಮಗೆ ಮೈಲಿಗೆ ತಟ್ಟಿ ಪಸ್ಕದ ಊಟವನ್ನು ಮಾಡುವುದಕ್ಕೆ ಅಡ್ಡಿಯಾದೀತೆಂದು.
ನೋಡಿ, ಪಸ್ಕದ ಊಟವನ್ನು ಮಾಡುವುದಕ್ಕೆ ಅಡ್ಡಿ ಆಗ್ತದೆ ಅಂತಂದ್ಬಿಟ್ಟು
ಅರಮನೆಯೊಳಕ್ಕೆ ಹೋಗಲಿಲ್ಲ.
ಅರಮನೆಯೊಳಗೆ ಏನ್ ಮಾಡಿದಂತೆ ಅವರು ಹೋಗಿಲ್ವಂತ ಅಂದ್ರೆ ಯೇಸು ಕ್ರಿಸ್ತನ ಪಿಲಾತ ಕರ್ಕೊಂಡೋಗ್ತಾ ಇರ್ಬೇಕಾದ್ರೆ ಕಯಾಫಸ್ ಮನೆ ಹತ್ರ ಅಂತ. ಇನ್ನ ಇಸ್ರೇಲ್ ಜನರು ಪಸ್ಕದ ಕುರಿನೇ ಮಾಡಿಲ್ಲ, ಅವರು ಯಾವುದು ಅಂತಂದ್ರೆ ಯೋಹಾನ 19:14 ನೋಡಿ, ಬೆಳಿಗ್ಗೆ ಎಂದೆ ಹೆಚ್ಚು ಕಮ್ಮಿ 6 ಆಗಿತ್ತು. ಅಂದ್ರೆ ಪಸ್ಕದ ಸೌರಣೆಯ ದಿವಸ ಅಂದ್ರೆ ಪಸ್ಕದ ಪ್ರಿಪರೇಷನ್ ದಿವಸ ಅಂತೆ. ಸುಮಾರು ಬೆಳಿಗ್ಗೆ ಎಷ್ಟು ಗಂಟೆ ಆಗಿತ್ತಂತೆ? 6 ಆಗಿತ್ತಂತೆ. ಹಾ, ಮುಂದಕ್ಕೆ. ಈಗ ನಿಮ್ಮ ಅರಸನು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ, ಪಿಲಾತ್ ಯೇಸು ಕ್ರಿಸ್ತನ ಬಂದ್ಬಿಟ್ಟು ಇನ್ನೇನು ಮರಣಕ್ಕೆ ಒಪ್ಪಿಸ್ ಕೊಡ್ತಾರೆ. ಬೇಕಾದ್ರೆ ಯಹೂದ್ಯರು ಕೇಳಂತ ಮಾತು ಅಂದ್ರೆ ಈಗ ನಿಮ್ಮ ಅರಸನು ಅಂತ ಹೇಳ್ತಾರೆ. ಅಂದ್ರೆ ಆ ಸಮಯದಲ್ಲೂ ಕೂಡ ಇನ್ನ ಇಸ್ರೇಲ್ ಜನರು ಪಸ್ಕರ ಕುರಿ ಏನ್ ಮಾಡಿಲ್ಲ, ಅವರು ಕುಯ್ದಿಲ್ಲ. ಅದರ ಸರಿ ಯೇಸು ಸತ್ತಿದ ಮೇಲೆ ನೋಡೋಣ. 31 ವಚನ ಓದಿ, ಯೋಹಾನ 19:31. ನೋಡ್ರ ಏನಂದ್ರೆ ಇನ್ನ ಸ್ವಲ್ಪ ಸಮಯದಲ್ಲಿ ಏನ್ ಶುರು ಆಗ್ತಾ ಇದ್ದಂತೆ, ಸಬತ್ ಶುರು ಆಗ್ತಾ ಇದ್ದಂತೆ. ಅದ್ರ ಇದಕ್ಕಿಂತ ಮುಂಚೆನೆ ಏನ್ ಮಾಡ್ಬೇಕಾಗಿತ್ತು ಇಸ್ರೇಲ್ಗಳು ಆ ಪಸ್ಕರ ಗುರಿನ ಕಡಿಬೇಕಾಗಿತ್ತು. ಅಂದ್ರೆ ಇವನ್ ಯೇಸು ಕ್ರಿಸ್ತ ಶಿಲುಬೆ ಸಾಯದ ಸಂದರ್ಭದಲ್ಲಿ ಅಲ್ಲಿ ಯಹೂದ್ಯರು ಯಾರು ಏನ್ ಮಾಡಲಿಲ್ಲ, ಪಸ್ಕರ ಗುರಿನ ಕಳೆದಿರ್ಲಿಲ್ಲ. ಅದ್ರ ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತು ಹೆಂಗೆ ಪಸ್ಕರ ಆಚರಣೆ ಮಾಡಿದ್ರು, ಹೆಂಗೆ ಅದೇ ಸಮಯದಲ್ಲಿ ಅದು ಪಸ್ಕರ ಕುರಿಯಾಗಿ ತನ್ನ ಬಲಿನ ಕೊಟ್ಟಿ ಅದೇ ತರ ದೇವರ ಎಲ್ಲಾ ನ್ಯಾಯಪೂರ್ಣ ಹೆಂಗೆ ನೆರವೇರಿಸಿದ್ರು, ದೇವರು ಹೆಂಗೆ ಯೇಸು ಕ್ರಿಸ್ತು ಬಲಿನ ಅಂಗೀಕಾರ ಮಾಡಿದ್ರು. ಯಾಕಂದ್ರೆ ನಮ್ಗೆಲ್ಲರೂ ಚೆನ್ನಾಗಿ ಗೊತ್ತಿರಕ್ಕೆ ಯೇಸು ಕ್ರಿಸ್ತು ಯಾವ ಕಡೆ ಇದ್ರು ಅಂದ್ರೆ ನ್ಯಾಯಪ್ರಮಾಣ ಕೇಳಿದ್ರು. ನ್ಯಾಯಪ್ರಮಾಣ ಕೇಳಿದ್ರಿಂದ ಯೇಸು ಕ್ರಿಸ್ತು ಏನ್ ಮಾಡ್ಬೇಕಂದ್ರೆ ನ್ಯಾಯ ಪ್ರಮಾಣದಲ್ಲಿ ಇರುವಂತ ಎಲ್ಲಾ ಒಂದು ಪ್ರಮಾಣಗಳನ್ನ ನೆರವೇರಿಸಿ ತನ್ನ ಓಟನ್ ಮಾಡ್ಬೇಕಿದ್ರು, ಅದನ್ನ ಮುಗಿಸ್ಬೇಕಾಯ್ತು. ಇಲ್ಲ ಅಂದ್ರೆ ದೇವರ ಬಲಿನ ಅಂಗೀಕಾರ ಮಾಡ್ಬೇಕಕ್ಕೆ ಚಾನ್ಸ್ ಇರುತ್ತಲ್ಲ. ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತು ಪಸ್ಕರ ಆಚರಣೆ ಮಾಡಲೇಬೇಕಾಗಿತ್ತು, ಆಮೇಲೆ ಪಸ್ಕರ ಕುರಿಯಾಗಿ ತನ್ನ ಬಲಿನೂ ಕೊಡಬೇಕಾಗಿತ್ತು. ಅದು ಎರಡು ಕೆಲಸಗಳು ಒಂದೇ ದಿನದಲ್ಲಿ ಮಾಡಬೇಕಾಗಿತ್ತು. ಅಂದ್ರೆ ಇವ್ರು ಮಾಡಿದ್ರ ಅಂತ ನೋಡಿದ್ರೆ ವಚನದ ಪ್ರಕಾರ ಯಹೂದಿಯರು ಮಾಡಬೇಕಾದ್ರೆ ಯೇಸು ಕ್ರಿಸ್ತು ಏನ್ ಮಾಡಿಲ್ಲ, ಆ ಕೆಲಸನ ಮಾಡಿಲ್ಲ. ಕರೆಕ್ಟ್. ಯಹೂದಿಯರು ಯಾವ ಸಮಯದಲ್ಲಿ ಪಸ್ಕರ ಕುರಿನ ವಧಿಸ್ತಾ ಇದ್ರು ಅಷ್ಟೊಳಗೆ ಯೇಸು ಕ್ರಿಸ್ತು ಏನ್ ಮಾಡಿದ್ರು, ಶಿಲುಬೆ ಮೇಲೆ ತಮ್ಮ ಜೀವನ ಬಿಟ್ಬಿಟ್ರು. ಹಂಗಿರ್ಬೇಕಾದ್ರೆ ಇವರಿಗೆ ಪಸ್ಕರ ಆಚರಣೆ ಮಾಡಿ ಹೆಂಗೆ ಪಸ್ಕರ ಕುರಿಯಾಗಿ ಒಂದೇ ದಿನಕ್ಕೆ ಬಲಿ ಕೊಟ್ರು ಅಂತ ಏನ್ ಮಾಡೋಣ, ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಇದನ್ನ ನಾವು ತಿಳ್ಕೊಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ವಿಮೋಚನಾ ಕಾಂಡ 12 ಅಲ್ಲಿ ನಡೆದಿರುವಂತ ಒಂದು ಘಟನೆ ನಾವೇನ್ ಮಾಡ್ಬೇಕು, ಸ್ವಲ್ಪ ಧ್ಯಾನ ಮಾಡ್ಬೇಕು. ಇದ್ರ ಬಗ್ಗೆ ನಾವು ಆಲ್ರೆಡಿ ಏನ್ ಮಾಡಿದ್ರೆ ನಮ್ಮ ಅನೇಕ ಸಹೋದರಗಳು ನಿಮಗೆ ಬೇಸಿಕ್ ಕ್ಲಾಸ್ ಕೂಡ ಹೇಳ್ಬಿಟ್ಟಿದ್ರೆ, ಆದ್ರೂ ಕೂಡ ನಾವು ಮುಖ್ಯವಾಗಿರಂತ ಸ್ವಲ್ಪ ವಚನ ಮಾತ್ರ ಓದ್ಬಿಟ್ಟು ನಾವು ಮುಖ್ಯವಾಗಿರಂತ ಪಾಯಿಂಟ್ ಬಂದ್ಬಿಡೋಣ. ಅಂದ್ರ ಯಾವುದು ಅಂತಂದ್ರೆ, ಮೊದಲನೇದಾಗಿ ಅಲ್ಲಿ ದೇವರ ಇಸ್ರೇಲ್ಗಳಿಗೆ ವಿಮೋಚನ ಕಾಂಡದಲ್ಲಿ ನೀವೇನ್ ಮಾಡ್ಬೇಕು, ಒಂದು ಕುಟುಂಬಕ್ಕೆ ಸರಿಯಾಗಿ ಒಂದು ಕುರಿ ಏನ್ ಮಾಡ್ಬೇಕು, ನೀವು ಆರಿಸ್ಕೋಬೇಕು ಅಂತ ಹೇಳಿದ್ರ ಎಷ್ಟೇ ದಿನ ಆರಿಸ್ಕೋಬೇಕು, ಎಷ್ಟೇ ದಿನ, ಹತ್ತನೆಯ ದಿನ ಅಲ್ವ. ಓದಿ ಇದ್ದೀನಿ ವಿಮೋಚನಾ ಕಾಂಡ 12:3. ವಿಮೋಚನಾ ಕಾಂಡ 12:3
ಸಿಸ್ಟರ್
ಅದು ತಮಿಳೆ ಕೂಡ ಇರ್ಬೋ, ತಮಿಳೇ ಸುಡುತ್ತೇನೆ, ಏನಾದ್ರು ಟೈಮ್ ಕೊಂಚ ಕಮ್ಮಿ ಇರ್ತಂದ್ರೆ ವಸನಗಳೆಲ್ಲ ಆಕ್ಚುಲಿ ಇಂಗ್ಲಿಷ್ ಕೂಡ ಇರ್ಕೋ ತಮಿಳೆ ಕೂಡ ಇರ್ಕೋ, ಯಾಕಂದ್ರೆ ನಿಮ್ಗೆ ಹೇಳ್ದಂಗ ಪಾಯಿಂಟ್ ಬಂತು ಅಂತ ಏನ ಮಾಡ್ಬೇಕು, ನೀವು ಗಮನವಾಗಿ ಕೇಳಬೇಕು ಓಕೆಂಗ್ಲಾ. ಅದಕ್ಕಪ್ಪ ಎಲ್ಲ ಡೌಟ್ಸ್ ಇಂದ ನೀವು ದಾಳಿ ಮಾಡಿ ಹೇಳಲ್ಲ, ಅಂದ್ರೆ ಗಮನ ಇದ್ದು ನೀವು ಡೆಬಿಟ್ ಕೇಳಿ ಓಕೆನ್ರಾ. ಬೈಬಲ್ ಓದ್ತಾರೆ ನೀವನ್ನ ಗಮನ ಇದ್ದು ನೀವು ಕೇಳಿದ್ರೆ ನೋಡ್ಕೊಂಡು ಬರ್ಕೊಳ್ಳಿ ಓಕೆನ್ರಾ. ಇದ್ರ ಬಗ್ಗೆ ನೀವು ಆಮೇಲೆ ನೀವು ವಿಡಿಯೋ ಕೂಡ ಕೊಡ್ತೀರಿ ಓಕೆನ್ರಾ. ಸರಿ, ಇವಾಗ ಓದಿ ಇದ್ದೀನಿ ವಿಮೋಚನಾ ಕಾಂಡ 12:3 ವಚನ.
ಈ ತಿಂಗಳಿನ 10ನೇ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ
ತೆಗೆದುಕೊಳ್ಳಬೇಕು. ಎಷ್ಟೇ ದಿನ ಅಂತ ಕರೆಕ್ಟ್ ಆಗಿ ತಗೊಂಡ್ಬೇಕಂತೆ. ತೋರಣ ಕುರಿ ಮರಿ ಹೆಂಗಿರ್ಬೇಕು, ಪೂರ್ಣ ಅಂಗದಾಗಿರ್ಬೇಕು, ಆಮೇಲೆ ಎಸ್ ಮೊದಲೇ ವರ್ಷದಾಗಿರ್ಬೇಕು, ಆಮೇಲೆ ಅದರಲ್ಲಿ ಗಂಡಾಗಿರ್ಬೇಕು, ಅದರಲ್ಲಿ ದೋಷ ಇರ್ಬೇಕಾ, ಅದ್ರಲ್ಲಿ ಯಾವ್ದೋ ದೋಷ ಇರಬಾರ್ದು ಅಂತ ಹೇಳ್ತಾರೆ. ಇದು ಹೇಳ್ತಾರೆ ಐದನೇ ವರ್ಷದಲ್ಲಿ ಹೇಳ್ತಾರೆ, ಓದೋದು ಬೇಕಾಗಿಲ್ಲ, ಕೆಲವೊಂದು ವಚನಗಳು ಗೊತ್ತಿರೋದ್ರೆ ಏನ್ ಮಾಡಲಿಕ್ಕೆ ಸ್ಕಿಪ್ ಮಾಡಬಹುದು. ಮುಖ್ಯ ಪಾಯಿಂಟ್ ಹೋಗೋದ್ರ ಸರ್ಕೆ ನೋಡಕ್ಕೆ ಅದು ಪರಿಶುದ್ಧವಾಗಿರ್ಬೇಕು, ಅದ್ರ ಯಾವ್ದೇ ರೀತಿ ಒಂದು ದೋಷ ಇರಬಾರ್ದು ಅಂತ ಹೇಳ್ತಾರೆ. ಇಂಥ ಒಂದು ಗುರಿ ಮುನೆ ಮಾಡುವ ಹತ್ತನೇ ಹೇಗೆ ನೀವು ಆರಿಸ್ಕೊಂಡ್ಬೇಕು ಅಂತ ಹೇಳ್ತಾರ. ಇದನ್ನ ಯಾವಾಗ ಕಡಿಬೇಕಂತೆ? ಆರನೇ ವಚನ ಓದಿ ನೋಡದ, ಯಾವಾಗ ಕಡಿಬೇಕಂತೆ? ಯಾವತ್ತು ಕಡಿಬೇಕಂತ? ಹದಿನಾಲ್ಕನೇ ದಿನ. ಅದರ ಅಲಿಸ್ತಾನ ತಿಂಗಳಲ್ಲಿ ಹದಿನಾಲ್ಕನೇ ದಿನದಲ್ಲಿ ಮಾಡಬೇಕಂತೆ ಅದನ್ನ, ಅದನ್ನ ಕುಡಿನ ಕಡಿಬೇಕಂತ. ಅದರ ಕಡಿದ್ಬಿಟ್ಟು ಆ ರಕ್ತದೇ ಮಾಡಬೇಕಂತೆ. ವೆರಿ ಗುಡ್. ಅದರ ಮನೆಯಲ್ಲಿರಂತ ಅದು ಭಾರತ ಹೊಸ್ಲಿಗೆ ಮಾಡಬೇಕಂತೆ ಅದನ್ನ, ಅದನ್ನ ಹಾಕ್ಬೇಕಂತ. ಅದರ ಅದು ಬಾಗಿಲು ಹೊಸ್ಲಿಗೆ ಹಾಕೋದ್ರಿಂದ ಅದು ಒಂದು ರಕ್ಷಣೆ. ಅದರ ಆ ಮರಣ ದೂತ ಬರಬೇಕಾದ್ರೆ ಆ ಮಾಡೋದ್ರ ಏನಾಗ್ತಂತೆ, ಈ ರಕ್ತ ನೋಡ್ಬಿಟ್ಟು ಅವನು ಹಾದು ಹೋಗ್ತಾನಂತೆ. ಅದರ ಇದಾಗಿದ್ಮೇಲೆ ಏನ್ ಮಾಡ್ಬೇಕಂತೆ? ಮಾಂಸನ ತಿನ್ಬೇಕಂತೆ. ಅದರ ಹೆಂಗ್ ತಿನ್ಬೇಕಂತೆ? ಒಂಬತ್ತನೇ ವಚನ ನೋಡಿ, ವಿಮೋಚನ ಕಾಂಡ 12:1. ಅದರ ಬೆಂಕಿಯಲ್ಲಿ ಸುಟ್ಟೆ ತಿನ್ನಬೇಕು. ಎಲ್ಲರೂ ಸಹಿತವಾಗಿ ಮಾಡ್ಬೇಕಂತ ಅಲ್ಲಿ ಅಲ್ಲಿ ತಿನ್ನಬೇಕು, ಬೆಂಕಿ ನೋಡಬೇಕು, ಸುಟ್ಬಿಟ್ಟು ತಿನ್ಬೇಕು. ಅಂದ್ರೆ ಇದರ ಅರ್ಥ ಏನು? ಅಲ್ಲ, ಎಲ್ಲವನ್ನೂ ಸಹಿತವಾಗಿ ತಿನ್ಬೇಕು ಅಂತಂದ್ರೆ ಏನರ್ಥ? ಎಲ್ಲರೂ ತಿನ್ಕೊಂಡ್ಬಿಡ್ಬೇಕಾ ಅಥವಾ ಬಿಡ್ಬೇಕಾ ಅಂತಂದ್ರೆ, ಈ ವಚನಕ್ಕೆ ಉತ್ತರ ಇನ್ನೊಂದು ವಚನದಲ್ಲಿ ಇದೇ ಹೇಳ್ತೀನಿ. ಎಲ್ಲಿ ಅಂತಂದ್ರೆ 46ನೇ ವಚನ ವಿಮೋಚನಾ ಕಾಂಡದಲ್ಲಿ 12ನೇ ಅಧ್ಯಾಯದಲ್ಲಿ 46ನೇ ವಚನ ಓದಿ ಹೇಳ್ತಾರೆ. ಸ್ವಲ್ಪವನ್ನು ಮನೆಯಿಂದ ಹೊರಗಡೆ ಮಾಡ್ಕೊಂಡು ಅಂದ್ರೆ ಪೂರ್ಣವಾಗಿ ತಿನ್ನುವಂತಲೇ ನೀವು ಸ್ವಲ್ಪ ಹೊರಗಡೆ ಮಾಡ್ಕೊಂಡಿವ, ಮನೆಯಿಂದ ಹೊರಗಡೆ ತಗೊಂಡ್ಬಿಡ್ದು ಮನೆಯಲ್ಲೇ ತಂದು ತಿನ್ಬೇಕು. ಆಮೇಲೆ ಪಶುವಿನ ಒಂದು ಎಲ್ಬನ್ ಕೂಡ ಮಾಡ್ಕೊಬಿಡ್ದು ಮುರಿ ಬಿಡ್ದು ಅದ್ ಹೆಂಗಿಗೆ ಹಂಗೆ ಮಾಡ್ಬೇಕು ನೀವು, ಅದನ್ನ ಕ್ಲೀನ್ ಮಾಡ್ಕೊಂಡು ನೀವು ತಿನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಹೊಡ್ಬೇಕಾದ್ರೆ ಅದಲ್ಲಿರಂತ ಅನ್ವಾಂಟೆಡ್ ಇದು ಪ್ರೊಡಕ್ಷನ್ ದೇವರೇ ಅಂತ ಹೇಳ್ತಾರೆ, ಅದ್ರ ಸುತ್ತ ಕೂಡ ಹೇಳ್ತಾರೆ. ಎಲ್ಲಿ ಅಂತಂದ್ರೆ ವಿಮೋಚನಾ ಕಾಂಡ 12ನೇ ಅಧ್ಯಾಯ 10ನೇ ವಚನ ಓದಿ. ವಿಮೋಚನಾ ಕಾಂಡ 12:10. ನೋಡಿ, ಸ್ವಲ್ಪವನ್ನು ಕೂಡ ಮಿಗಿಸಕೂಡದು. ಸ್ಲೋವಾಗಿ ಆರಾಮ್ ತಿನ್ಬೋದಾ? ಫಾಸ್ಟ್ ಆಗಿ ತಿನ್ಬೇಕು. ವೆರಿ ಗುಡ್. ಅದರ ತಿನ್ಬೇಕು ಜೊತೆಗೆ ಏನ್ ನೆನ್ಸ್ಕೊಬೇಕು? ಅದರ ಕೇಳ್ತಿರ್ಬೇಕು ಹೋಟ್ಲಲ್ಲಿ ನೆನ್ಸ್ಕೊಳಕ್ ಏನಿದೆ ಅದ್ರ ನೋಡ್ಬೇಕು. ನೆನ್ಸ್ಕೊಳಕ್ ಏನಿದೆ? ಕಹಿ ಅಂತ ಪಲ್ಯಗಳಲ್ಲಿ ತಿನ್ಬೇಕು ಅಂತ ಹೇಳ್ತಾರ. ರಭಸವಾಗಿ ತಿನ್ಬೇಕು. ಆಮೇಲೆ ಫುಲ್ ಟಿಪ್ ಟಾಪ್ ಆಗಿ ಮಾಡಿದೆ ರೆಡಿ ಆಗ್ಬಿಟ್ಟು ಅದರ ಪ್ರಯಾಣಕ್ಕೆ ಸಿದ್ಧವಾಗಿ ರಿಟರ್ನ್ ಮಾಡಿದ್ದ ಇದನ್ನ ತಿನ್ಬೇಕು ಅಂತ ಹೇಳ್ತಾರೆ. ಅದರ ಅದಾಗಿದ್ಮೇಲೆ ಇವ್ರ ಇತರ ತಿಂತಾ ಇರ್ಬೇಕಾದ್ರೆ ಮರಣ ಅಂದ್ರೆ ದೂತ ಏನಕ್ಕ ರಾತ್ರ ಹೋದ್ವ ಅಲ್ಲಿ ಇಸ್ರೇಲ್ ಜನಗಳ ಹಾದು ಹೋಗ್ತಾರೆ ಅಂತ. ಅದರ ಪಾಸ್ ಓವರ್ ಆಗ್ತಾರಂತೆ. ಯಾವಾಗ? ಆ ಒಂದು ಮಿಡ್ ನೈಟ್ ಅಲ್ಲಿ. ಅದರ ಈ ಒಂದು ವಚನ ಓದ್ಬಿಡಿ ಅಂತೀನಿ, ವಿಮೋಚನ ಕಂಡ 12:12. ನೋಡಿ, ಆ ಒಂದು ರಾತ್ರಿಯಲ್ಲಿ ಅಂದ್ರೆ ಮಧ್ಯರಾತ್ರಿ ಅಂದ್ರಲ್ಲಿ ಹಾದು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅಂದ್ರೆ ಮಧ್ಯರಾತ್ರಿ ಹೇಳ್ತಾರೆ. ಅವರು ದೂ ತಗೊಂಡ್ಬಿಟ್ಟು ಹಾದು ಹೋಗಿ ಎಲ್ಲ ಚಂಚಲ ಮಕ್ಕಳೇ ಮಾಡ್ತಾರೆ, ಸಾಯಿಸ್ತಾರೆ ಅಂತ ಅಂದ್ರ ಇಸ್ರೇ ಜನಗಳು ಅಂದ್ರ ದೇವ್ರ ಹೆಂಗ್ ಹೇಳುದು ಕರೆಕ್ಟ್ ಅದೇ ರೀತಿ ಮಾಡಿ ನೋಡಿರ್ತೀನಿ. ಯಾವ ರೀತಿ ಮಾಡುದು ಅಂತಂದ್ರೆ ನಿಸ್ಸಾನ್ 17 ಮನೆ ಹೇಳ್ಬಿಡ್ದು ತನ್ನ ಒಂದು ಕುರಿ ಮರಿನ ತಗೊಂಡ್ಬಿಡ್ತಾರ. ಅದ ಬಂದ ಜಾಗ ಇದೆ ಇಲ್ಲಿ ಗ್ರೌಂಡ್ ಇಲ್ಲಿ ಜಾಗ. ಇನ್ನೊಂದು ಜಾಗ ಇದೆ ಬನ್ನಿ, ಇನ್ನೊಂದು ಹೆಡ್ಜನ್ ಇದೆ ಅದನ್ನು ಬಿಡ್ದಾರ ಅಪ್ಪು ಬಿಡ್ದಾರ ಸ್ವಲ್ಪ ಈ ಕಡೆ ಬನ್ನಿ, ಜಾಗ ಇದೆಲ್ಲ ಓಕೆ ಅಲ್ಲ. ಸೊ ಇಸ್ರೇಲ್ ಏನ್ ಮಾಡ್ತಾರೆ, ಅದೇ ತರ ಮಾಡ್ತಾರೆ ಅಲ್ಲ, ಒಂದು ಕುರಿ ಮರಿದ ಹತ್ತನೇ ದಿನ ಏನ್ ಮಾಡ್ತಾರೆ ಅಲ್ಲಿ ಹಾಕ್ಕೊಂಡ್ರೆ ಹದಿನಾಲ್ಕನೇ ದಿನ ಅಟೆಂಡ್ ಮಾಡ್ಬೇಕು, ಅದನ್ನ ಬಳಸ್ಬೇಕು. ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಮನೆಯಲ್ಲಿ ಆ ಕುರಿ ಮತ್ತೆ ಇಟ್ಟು ಏನ್ ಮಾಡ್ತಾರೆ ಚೆನ್ನಾಗಿ ಸಾಕ್ತಾರೆ. ಆಮೇಲೆ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಕಡಿತಾರಂತೆ. ಎಷ್ಟನೇ ದಿನ? ಹದಿನಾಲ್ಕನೇ ದಿನ. ಅಂದ್ರೆ ನಿಸಾನ್ ಹದಿನಾಲ್ಕನೇ ದಿನ ಅಥವಾ ಅದಿಗೋ ಹದಿನಾಲ್ಕನೇ ಮಾಡ್ಬೇಕಲ್ಲ, ಅದನ್ನ ಬದಸ್ತಾರೆ ಅಂತಂದ್ರ. ಸೊ ಬದಸ್ತಾರೆ ಯಾವ ಸಮಯದಲ್ಲಿ ಬದಲಿಸಿದ್ರು? ಆ ವಚನ ಓದಿ ಅಂದ್ರೆ ವಿಮೋಚನ ಕಾಂಡ 12:6.
ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದಲ್ಲಿರುವವರು ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು.
ನೋಡ್ರ ಯಾವಾಗಂತೆ ಸಂಜೆಯಲ್ಲಿ ಅಂದ್ರೆ ನಿಸಾನ್ 14 ಸಂಜೆ ಮಾಡ್ಬೇಕಂತ ಅದು ಅದು ವದಿಸ್ಬೇಕಂತ. ಏನಪ್ಪ ಇದು ಸಂಜೆ ಅಂತ ನೋಡಿದ್ರೆ ಇಸ್ರೇಲ್ ಜನರಿಗೆ ಎರಡು ತರ ಸಂಜೆ ಇತ್ತು. ಯಾವ್ದು ಅಂತಂದ್ರೆ ಒಂದು ಲೆಸರ್ ಈವ್ನಿಂಗ್ ಅಂತ ಹೇಳ್ತಾರೆ, ಇನ್ನೊಂದು ಗ್ರೇಟರ್ ಈವ್ನಿಂಗ್ ಅಂತ ಹೇಳ್ತಾರೆ. ಈ ತರ ಎರಡು ಈವ್ನಿಂಗ್ಸ್ ಯಾರಿಗಿತ್ತು ಅಂದ್ರೆ ಇಸ್ರೇಲ್ ಜನರಿಗೆ ಇತ್ತು. ಅಂದ್ರ ಯಾವ್ದಪ್ಪ ಲೆಸರ್ ಈವ್ನಿಂಗ್, ಯಾವ್ದಪ್ಪ ಗ್ರೇಟರ್ ಈವ್ನಿಂಗ್ ಅಂತ ನೋಡಿದ್ರೆ, ಸರಿ ಮಧ್ಯಾಹ್ನ 12 ಅಂತ ಹೇಳಿ ಮಧ್ಯಾಹ್ನ 3 ಇದ್ದಿರಂತ ಒಂದು ಸಂಜೆ ಲೆಸರ್ ಈವ್ನಿಂಗ್ ಅಂತ ಹೇಳ್ತಾರೆ. ಮಧ್ಯಾಹ್ನ 3 ಸಂಜೆ 6 ಇರೋದಿಲ್ಲ ಗ್ರೇಟರ್ ಈವ್ನಿಂಗ್. ಅಂದ್ರೆ ಆ ಕುರಿನ ವಧಿಸ್ಬೇಕಂದ್ರೆ ಈ ಒಂದು ಸಮಯದಲ್ಲಿ ಮಾಡ್ಬೇಕಲ್ಲ, ಕರೆಕ್ಟಾಗಿ ವಧಿಸ್ಬೇಕು ಅಂತ. ಅಂದ್ರೆ ಹೆಚ್ಚು ಕಮ್ಮಿ ಅಂದ್ರೆ 3 ಸಮಯದಲ್ಲಿ ಅದನ್ನ ಏನ್ ಮಾಡ್ಬೇಕು ಇವಾಗ ಇದನ್ನ ವಧಿಸ್ಬೇಕಂತೆ. ಸರಿ ಈ ವಧಿಸಿದ ನಂತರ ಇಸ್ರೇಲ್ ಜನಗಳು ಏನ್ ಮಾಡಿದ್ರು ಅಂತ ನೋಡ್ದಂತಂದ್ರೆ ನಿಸಾನ್ 14 ಕರೆಕ್ಟ್ ಆಗಿ ದೇವರು ಹೇಳಿದ ಪ್ರಕಾರ ಏನ್ ಮಾಡಿದ್ರು, ಆ ಒಂದು ಸಂಜೆ ಒಂದು ವೇಳೆಯಲ್ಲಿ ಅಲ್ವ ಮಧ್ಯಾಹ್ನ 3 ಸಮಯದಲ್ಲಿ ಆ ಒಂದು ಕುರಿ ಏನ್ ಮಾಡಿದ್ರು ವಧಿಸಿದ್ರು. ಇದಾಗಿದ ನಂತರ ಆ ರಕ್ತ ಏನ್ ಮಾಡಿದ್ರು ಆ ಮನೆಯನ್ನ ವಸ್ತು ಮೇಲೆ ಹಾಕಿದ್ರು. ಆಮೇಲೆ ಆ ರಾತ್ರಿ ಹೊತ್ತು ಏನ್ ಮಾಡಿದ್ರು ಅವರು ಕುಟುಂಬದವರಾಗಿ ಸೇರಿ ಏನ್ ಮಾಡಿದ್ರು ಆ ಒಂದು ಮಾಂಸನ ತಿಂದ್ರು. ಅವ್ರ ಮಾಂಸ ತಿಂತಾ ಇರ್ಬೇಕಾದ್ರೆ ಮಧ್ಯರಾತ್ರಿ ಏನಂತೆ ಆ ಒಂದು ಮರಣದ ಗುಂಟೆ ಕಾಣುತ್ತೆ ಇವಾಗ ಅಲ್ಲಿ ಐಗುಪ್ತ ದೇಶ ಮೇಲೆ ಹಾದು ಹೋದಂತ. ಯಾವ್ದಾಗಿದ್ದು ಇದು ಮಧ್ಯರಾತ್ರಿ, ಕುರಿ ಕಡಿದ್ರೆ ಯಾವ್ದಂತೆ ಮಧ್ಯಾಹ್ನ ಅಲ್ಲ. ಸೊ ಮಧ್ಯಾಹ್ನದಿಂದ ಆ ಮಧ್ಯರಾತ್ರಿ ಒಂದು ಸಂಘಟನೆ ಇದೆ, ಇಷ್ಟೊಂದು ಘಟನೆಗಳು ನಡೆದಿದೆ ಅಲ್ವಾ. ಅದಕ್ಕೆ ಆ ವಚನ ತಿಳ್ಕೋಬಹುದು ನಾವು ವಿಮೋಚನ ಕಂಡ 12:29 ಓದಿ ನೋಡೋಣ. ವಿಮೋಚನ ಕಂಡ 12:29 ನೋಡ. ಅರ್ಧ ರಾತ್ರಿಯಲ್ಲಿ ಯಹೋವನ ಸಂಹಾರ ಮಾಡಿದ್ರು. ಯಾವಂದ್ರೆ ಮಧ್ಯರಾತ್ರಿಯಲ್ಲಿ ಅಲ್ವಾ, ಕರೆಕ್ಟ್ ಆಗ ಮಧ್ಯರಾತ್ರಿಯಲ್ಲಿ ಯಾವಾಗಲೇ ಫಾರೋನಿನ ಚೊಚ್ಚಲ ಮಗಳನ್ನ ಅವ್ರೇನ್ ಮಾಡ್ತಾರೆ ದೇವರು ವಧಿಸ್ತಾರೋ ಅವಾಗ ಇಮ್ಮಿಡಿಯೇಟ್ ಆಗಿ ಫಾರೋ ಏನ್ ಮಾಡ್ತಾರೆ ಮೋಸೆಸ್ ನ ಕರ್ಕೊಂಡು ಇಮ್ಮಿಡಿಯೇಟ್ ಆಗಿ ನೀವೇನ್ ಮಾಡಿದೀವ ನೀವು ಈಜಿಪ್ಟ್ ಬಿಟ್ಬಿಟ್ಟು ಎಲ್ಲೋ ಹೊಡೆದೀವ ನಿಮ್ ದೇಶಕ್ಕೆ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಫಾಸ್ಟ್ ಆಗಿ ತಂದ್ಬಿಟ್ಟು ಅವ್ರನ್ನ ಮುಂದೆ ಬಂದು ಏನೇ ಇಷ್ಟ. ಹ
ಆ ರಾತ್ರಿಯಲ್ಲಿ ಫರೋಹನು ಅವನ ಪರಿವಾರದವರು ಐಗುಪ್ತರೆಲ್ಲರೂ ಎದ್ದು ನೋಡಲಾಗಿ ಶವವಿಲ್ಲದ ಮನೆ ಒಂದೂ ಇರಲಿಲ್ಲವಾದ್ದರಿಂದ ಐಗುಪ್ತ ದೇಶದಲ್ಲಿ ದೊಡ್ಡ ಗೋಳಾಟ ಉಂಟಾಯಿತು.
ನೋಡ್ರ ಐಗುಪ್ತ ದೇಶದ ದೊಡ್ಡ ಗೋಳಾಟ ಉಂಟಾಗಿರುತ್ತೆ ಇದೇ ಯಾವ್ದಾಗಿತ್ತು ಮಿಡ್ ನೈಟ್ 12 ನಂತರ. ಆಮೇಲೆ
ಫರೋಹನು ಆ ರಾತ್ರಿಯಲ್ಲೇ ಮೋಶೆ ಆದರನ್ನು ಕರೆಸಿ ನೀವು ಇಸ್ರಾಯೇಲರೆಲ್ಲರೂ ನನ್ನ ಜನರ ಮಧ್ಯದಿಂದ ಹೊರಟು ಹೋಗಿರಿ.
ನೋಡ್ರ ಆ ರಾತ್ರಿಯಲ್ಲೇ ಕರೆಸ್ತಾರೆ ಯಾವಾಗ ಅಲ್ಲಿ ಮಧ್ಯರಾತ್ರಿ ಆಗಿ ಮೇಲೆ ಸುಮಾರು ಯಾವ ಸಮಯ ಇರಬೇಕು ಅಂದ್ರೆ 1 ಅಥವಾ 2 ಆ ಸಮಯದಲ್ಲಿ ಏನ್ ಮಾಡ್ತಾರೆ ಇಮ್ಮಿಡಿಯೇಟ್ ಆಗಿ ಆ ಒಂದು ಮೋಸೆಯನ್ನ ಮತ್ತೆ ಆರೋಪ ಕರೆಸ್ಬಿಟ್ಟು ಏನ್ ಮಾಡಿದ್ರು ನೀವು ಜಲ್ದಿ ಊರ್ನ ಬಿಟ್ಟು ಖಾಲಿ ಮಾಡಿದ್ರೆ ಅಂತಾರೆ. ಅದಕ್ಕೆ ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ ಆ ಒಂದು 5 ದೇಶನ ಬಿಡ್ತಾರೆ. ಯಾವ ಸಮಯದಲ್ಲಿ ಬಿಡ್ತಾರೆ ಅಂತಂದ್ರೆ ಆ ಮಧ್ಯಾಹ್ನ ಆಗಿದ್ದ ನಂತರ ಇರೋ ಸಮಯದಲ್ಲಿ ಅಂದ್ರೆ ಹೆಚ್ಚು ಕಮ್ಮಿ 3 ಹೇಳಿ 6 ಸಮಯದಲ್ಲಿ ಅಂತಾರೆ ಅವರು 5 ದೇಶನ ಬಿಟ್ಟು ಅಂದ್ರೆ ಕಾನೂನು ದೇಶಕ್ಕೆ ಪ್ರಯಾಣ ಮಾಡ್ತಾರೆ ಆರಂಭ ಮಾಡ್ತಾರೆ ಅಂದ್ರ. ಅದಕ್ಕೆ 41 ವಚನ ಓದಿ ಅದರಲ್ಲಿ 41 ವಚನ 41st verse.
ಅದೇ ದಿವಸದಲ್ಲಿ
ಅಂತ ಏನ್ ಮಾಡಿದ್ರೆ ಇಲ್ಲಿ ಇಲ್ಲಿ ಕೊಡ್ತಾರೆ ಅದೇ ದಿವಸದಲ್ಲಿ ಅದೇ ದಿವಸದಲ್ಲಿ ಬಿಟ್ಟು ಹೊರಟು ಹೋದ್ರು ಅಂತ ಹೇಳ್ತಾರೆ. ಅಂದ್ರೆ ಅದೇ ದಿವಸ ಅದೇನು ಅರಣ್ಯ ಕಾಂಡ 33 ವಚನ ಇದು ಅದೇ ದಿವಸ ಅಂದ್ರೆ ಯಾವ ದಿವಸ ಅಂತ ನೋಡೋಣ. Numbers 33:3 ಅರಣ್ಯ ಕಾಂಡದಲ್ಲಿ 33 ವಚನ ಅದು ಎಷ್ಟೇ ದಿನ ಅಂತೆ? ಹದಿನೈದನೇ ದಿನ.
ಸೊ ಅವ್ರನ್ನ ಕುರಿನ ಕರೆದಿದ್ದು ಎಷ್ಟೇ ದಿನ?
ಹದಿನಾಲ್ಕು. ಅಂದ್ರೆ ಇಸ್ರೇಲ್ ಜನಗಳು ಐದು ದೇಶಕ್ಕೆ ಬಿಟ್ಟು ಹೋಗಿದ್ದು ಎಷ್ಟೇ ದಿನ? ಹದಿನೈದನೇ ದಿನ. ಓದಿ ಮುಂದಕ್ಕೆ.
ನೋಡ್ರ,
ಪಸ್ಕ ಹಬ್ಬದ ಮೂರು ದಿನದಲ್ಲಿ ಹೊರಟರು. ಅಂದ್ರೆ ಒಟ್ಟಿಗೆ ಯಾವಾಗತ್ತೆ ಬಡಿ ಮಧ್ಯರಾತ್ರಿಯಲ್ಲಿ ಆ ದೂತ ಹಾದು ಹೋಗಿದ್ದಾರೆ. ಮುಂಜಾನೆ ಕರೆದಿದ ತಕ್ಷಣ ಏನ್ ಮಾಡ್ತಾರಲ್ಲಿ, ಮರುದಿನ ಅವ್ರು ಬೆಳಿಗ್ಗೆ ಏನ್ ಮಾಡಿದ್ರೆ, ಮುಂಜಾನೆ ಎಲ್ಲಿ ಬಿಟ್ಟಿದ್ರೆ, ಆ ಒಂದು ಐಗುಪ್ತ ದೇಶನ ಬಿಟ್ಟು ಕಾನಾನ್ ದೇಶಕ್ಕೆ ಹೋಗ್ತಾರೆ. ಇದು ನೋಡಿ ಹೇಳಿ, ಇದು ನಡೆದಿರಂತದ್ದು ಎಲ್ಲಿ ವಿಮೋಚನೆ ಕಾಣ್ತದ್ದು ನಡೆದಿರಂತದ್ದು ಎಲ್ಲ ಇದೆಲ್ಲ ಛಾಯೆ ಅಲ್ಲ. ಇದ ನಿಜ ಸ್ವರೂಪ ಎಲ್ಲಿ ಹೇಳ್ಬೇಕು ಅಂತಂದ್ರೆ, ಕ್ರಿಸ್ತನ ಜೀವನದಲ್ಲಿ ಏನಾಗಿಲ್ಲ ನೆರವೇರಬೇಕು ಕಂಡ ವಿಮೋಚನ ಕಾಂಡದಲ್ಲಿ ಯಾವ ರೀತಿ ಯಾವ ಸಮಯದಲ್ಲಿ ಏನಾಯ್ತು ಅಂತೆಲ್ಲ ಹೇಳಿದ್ರು, ಇವೆಲ್ಲಾ ಕಾರ್ಯಗಳು ಕ್ರಿಸ್ತನ ಜೀವನದಲ್ಲಿ ಏನಾಗಿರ್ಬೇಕು ಕಂಡ ಹಂಗೆ ನೆರವೇರಿರ್ಬೇಕು. ಅಂದ್ರೆ ಯಾಕಂದ್ರೆ ಯೇಸು ಕ್ರಿಸ್ತ ಯಾವ್ದು ಕೇಳಿದ್ರು, ನ್ಯಾಯಪ್ರಮಾಣಕ್ಕೆ ಹೇಳಿದ್ರು. ನ್ಯಾಯಪ್ರಮಾಣಕ್ಕೆ ಹೇಳಿರ್ಬೇಕಾದ್ರೆ ನ್ಯಾಯಪ್ರಮಾಣದ ಎಲ್ಲಾ ಪ್ರಮಾಣಗಳನ್ನ ಕೈಗೊಂಡು ನಡೆಯುವಂತ ಒಂದು ಜವಾಬ್ದಾರಿ ಯಾರಾಗಿತ್ತು, ಯೇಸು ಕ್ರಿಸ್ತನ ಆಗಿತ್ತು. ಆದ್ರೆ ಅವಾಗ ನಾವೇನ್ ನೋಡಿದ್ರಿ ವಚನಗಳು, ಇಸ್ರೇಲ್ ಜನಗಳು ಆ ಯಹೂದಿಯರು ಪಸ್ಕರ ಕುರಿನ ಕಡಿಯಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತ ಆಲ್ರೆಡಿ ಏನಾಗಿದ್ರು, ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟಿದ್ರು ಅಂತ ಹೇಳ್ತಾರಲ್ಲ. ಇದು ಹೆಂಗೆ ಮತ್ತೆ ಎರಡು ಹೊಂದಾಣಿಕೆ ಬರ್ತದೆ, ಇದೇಂಗೆ ಎರಡು ಡಿಫರೆನ್ಸ್ ಆಗಿದೆ, ಹೆಂಗೆ ಎರಡು ಅರ್ಥ ಮಾಡ್ಕೊಳ್ಳೋದು ಅದನ್ನ ಅದಕ್ಕೆ ನಾವು ಕೆಲವು ವಚನಗಳು ಓದೋಣ. ಯೋಹಾನ 19:14 ವಚನ ಇದನ್ನು ಓದೋಣ. ನೋಡಿ, ಪಸ್ಕ ಹಬ್ಬದ ಸೌರಣೆಯ ದಿವಸದಲ್ಲಿ ಬೆಳಿಗ್ಗೆ ಎಷ್ಟೇ ಆರು ಗಂಟೆ ಅಲ್ಲ. ಅಂದ್ರೆ ನೋಡ್ರೆ ನೋಡಿ, ನಿಸ್ಸಾರ ಮಾಸದ 14ನೇ ದಿನ ಯೇಸು ಕ್ರಿಸ್ತ ಅಂದ್ರು ಯಜ್ಞದ ಕುರಿಯಾಗಿ ಪಸ್ಕದ ಕುರಿಯಾಗಿ ನಮ್ಗೆ ಬದಿ ಕೊಟ್ರು. ಅಂದ್ರೆ ಬೆಳಿಗ್ಗೆ 6 ಗಂಟೆ ಸಮಯದಲ್ಲಿ ಇಲ್ಲಾಂದ್ರೆ ಹೇಳ್ತಾರೆ, ಈಗೋ ನಿಮ್ಮ ಈಗೋ ಈ ಮನುಷ್ಯರು ಅಂತ ಎಲ್ಲಾ ಜನಗಳು ಏನ್ ಮಾಡ್ತಾರೆ, ಪ್ರಸರ್ ಮಾಡ್ತಾರೆ. ಅದು ಯಾವಾಗ ಬೆಳಿಗ್ಗೆ ಎಷ್ಟೇ ಸಮಯದಲ್ಲಿ, 6 ಗಂಟೆ ಸಮಯದಲ್ಲಿ. ಅಲ್ಲ, ಇನ್ನ ಇಸ್ರೇಲ್ ಜನಗಳು ಪಸ್ಕದ ಕುರಿನ ಕಳಿಲಿಲ್ಲ, ಅದ ಅದೇ ದಿನ ಕರೆಕ್ಟಾ? ಸರಿ, ನೆಕ್ಸ್ಟ್ ಏನ್ ಮಾಡೋದಂದ್ರೆ, ಇವಾಗ 31ನೇ ವಚನ ಓದಿ. ಶವಗಳು ಎಲ್ಲಿರ್ಬಾರ್ದು ಅಂದ್ರೆ ಇಷ್ಟೊತ್ತಿಗೆ ಏನಾಗಿರ್ಬೇಕು, ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಸತ್ತಾಗಿರ್ಬೇಕು. ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಪಿಲಾತ್ಪುರದಲ್ಲಿ ನಿಂತಿರೋದು, 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಗೆ ಏನಾಗಿದೆ, ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟಿರ್ತಾರೆ. ಅಂದ್ರೆ ಈ 3 ಗಂಟೆಯಿಂದ 6 ಗಂಟೆ ಸಮಯದಲ್ಲಿ ಎಲ್ಲಾ ಯೋಧರು ತನ್ನ ಪಸ್ಕಾಲ ಮುಗಿಬೇಕು, ಅವರು ಕಳ್ದಿ ಅದೇ ಪಸ್ಕಾಲ ಅವ್ರನ್ನ ಆಚರಣೆ ಮಾಡಿ ಮುಗಿಸಿರ್ಬೇಕು. ನೆಕ್ಸ್ಟ್ ದಿನ ಅಂತ ಮಾಡೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನೆಕ್ಸ್ಟ್ ದಿನ ಏನಂದ್ರೆ ಅದು ಸಪ್ಪ ಓದಿ ಅಲ್ಲೇ ಹೊರಟ. ಎಂತ ದಿನ ಅಂತೆ ನೆಕ್ಸ್ಟ್ ಸ್ವಲ್ಪ ಸಮಯದಲ್ಲಿ ಜಸ್ಟ್ 3 ಅವರ್ಸ್ ಏನ್ ಶುರು ಆಗ್ತದೆ ಸಪ್ಪ ಅಂತ ಶುರು ಆಗ್ತದೆ ಅಡಿಗೆ ಮಾಡ್ಬೇಕ್ರೆ ಆ ಸಪ್ಪದ ದಿನ ಪಸ್ಕಾರ ಆಚರಣೆ ಮಾಡಿದ ಇಲ್ಲ, ಸಾಧ್ಯನೇ ಆಗ್ತಾ ಇಲ್ಲ. ಹಂಗಾದ್ರೆ ಈ ಒಂದು ಏನಾಗಿರ್ಬೇಕು ಅಷ್ಟಾಗೆ ಈ ರೀತಿ ಅಲ್ಲಿ ಆಗಿರ್ಬೇಕು ಅಂದ್ರ ಹಂಗಿರ್ಬೇಕ್ರೆ ಯೇಸು ಕ್ರಿಸ್ತು ಅದರ ಯಾವ ರೀತಿ ಒಂದು ಪಸ್ಕದ ಕುರಿಯಾಗಿ ಅವ್ರು ಸತ್ತಿರ್ಬೇಕಂದ್ರೆ ಹೆಂಗೆ ಪಸ್ಕಾನ ಆಚರಣೆ ಮಾಡುದು ಅಂದ್ರ ಇವಾಗ ನೋಡಿ ಅಲ್ಲಿ ಯಹೂದ್ಯರು ಯಾವಾಗ ಪಸ್ಕ ಆಚರಣೆ ಮಾಡೋ ಆಡಿ ಯೇಸು ಕ್ರಿಸ್ತನೇ ಶಿಲುಬೆ ಸತ್ತಿದ್ರು, ಮತ್ತೆ ಶಿಷ್ಯರ ಹತ್ರ ಕೂತ್ಕೊಂಡು ಪಸ್ಕಾನ ಆಚರಣೆ ಮಾಡ್ತಾರ. ಇದು ಹೆಂಗೆ ಸಾಧ್ಯ ಆಯ್ತು, ಇದು ಹೆಂಗೆ ಸಾಧ್ಯ ಆಯ್ತು ಅಂದ್ರೆ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು ತನ್ನ ಮಗ ಶಿಲುಬೆ ಸಾಯ್ಬೇಕಂದ್ರೆ ಖಂಡಿತವಾಗ್ಲೂ ಅದೇ ಮಾಡೋಕ್ಕಾಗಲ್ಲ, ಬೇರೆ ಎಲ್ಲಾ ಒಂದು ಯಹೂದ್ಯರ ಜೊತೆಗೆ ಪಸ್ಕಾರ ಏನ್ ಮಾಡೋಕ್ಕಾಗಲ್ಲ ಆಚರಣೆ ಮಾಡೋಕ್ಕಾಗಲ್ಲ ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ದೇವರು ನ್ಯಾಯ ಪ್ರಮಾಣದಲ್ಲಿ ಒಂದು ವಿಶೇಷವಾಗಿರುವಂತಹ ಪ್ರಮಾಣ ಇಟ್ಟಿದ್ರು. ಯಾವ್ದು ಸಂಬಂಧ ಆಗಿದ್ರೆ ದಿನಗಳ ಸಂಬಂಧವಾಗಿ ಒಂದು ದಿನ ಆರಂಭ ಆಗ್ಬೇಕಾದ್ರೆ ವಿಶೇಷವಾಗಿರುವಂತಹ ಒಂದು ಸಮಿತಿ ಏನಾಗಬೇಕು ಆರಂಭ ಆಗ್ಬೇಕಂತ ದೇವರು ಆಲ್ರೆಡಿ ಏನ್ ಮಾಡಿದ್ರು ಅದನ್ನ ನೇಮಿಸಿದ್ರು. ಅಲ್ಲ, ಇವಾಗ ನಮ್ಗೆ ಎಲ್ಲರೂ ಏನಾಗ್ತದೆ ದಿನ ಆರಂಭ ಆಗ್ತದಲ್ಲ, ನಮ್ಗೆ ದಿನ ಎಷ್ಟು ಗಂಟೆಗೆ ಆರಂಭ ಆಗೋದು? 6 ಗಂಟೆ. ಯಾರು ಹೇಳಿದ್ರು 6 ಗಂಟೆ? ನ್ಯೂ ಇಯರ್ ಯಾವ ಮಾಡ್ತೀರಾ? ನ್ಯೂ ಇಯರ್ ಯಾವ ಮಾಡ್ತಾರೆ? 12 ಗಂಟೆ ಆಗಿದ ತಕ್ಷಣ 1 ಸೆಕೆಂಡ್ ಕೂಡ ಮಾಡಿದ್ದೀನಿ ಪಾಪ ಮಾಡ್ಬಿಡ್ತಾರೆ ಅವ್ರಿಗೆ. ಅದ್ರ ಸರಿ 12 ಗಂಟೆ ಆಗಿದ ತಕ್ಷಣ ನಮ್ಗೆ ಅಂದ್ರೆ ದಿನ ಸ್ಟಾರ್ಟ್ ಆಗ್ತಾರೆ. ಅದ್ರ ಸರಿ ಯಹೂದಿಯರ ಲೆಕ್ಕದಲ್ಲಿ ಹಿಂಗೆ ಐತ ಅಂದ್ರೆ ಇಲ್ಲ, ಯಹೂದಿಯರ ಲೆಕ್ಕದಲ್ಲಿ ಕರೆಕ್ಟ್ ಆಗಿ ರಾತ್ರಿ 12 ಗಂಟೆಯಿಂದ ದಿನ ಆರಂಭ ಆಗೋದು ಅಲ್ಲ. ಅದಕ್ಕೆ ದೇವರೇನ್ ಮಾಡಿದ್ರೆ ದಿನ ಆರಂಭ ಮಾಡಿದ್ರೆ ಯಾವಾಗ ಆರಂಭ ಮಾಡ್ಬೇಕು? ಸಂಜೆಯಿಂದ ಆರಂಭ ಮಾಡ್ಬೇಕು ಅಂತ ದೇವ್ರ ಹೇಳಿದ್ರು. ಅದನ್ನ ಫಸ್ಟೇ ಅದು ನೇಮಿಸ್ಬಿಡುದು. ಯಾಕಂದ್ರೆ ದೇವ್ರ ಚೆನ್ನಾಗಿ ಗೊತ್ತಿತ್ತು, ತನ್ನ ಮಗ ಶಿಲ್ವೇ ಸಾಯ್ಬಿಟ್ಟಾದ್ರೆ ಎಂದ್ರೆ ಆರು ಗಡಿ ಆ ಸಮಯ ಮುಗ್ದಿತ್ತು ಅಂತ ಹೇಳ್ಬೇಕು. ದೇವ್ರ ಎಂತಂದ್ರೆ ಸಂಜೆ ಆರು ಗಂಟೆಯಲ್ಲಿ ಆಗ್ಲಿ ಆ ದಿನ ಆರಂಭ ಆಗ್ಲಿ ಅಂತ ಹೇಳ್ತಾರೆ. ಆ ವಚನ ಓದಿರ್ತೀನಿ, ಯಾ ಲೆವಿಟಿಕಸ್ 23:32 ಯಾಜಕಕಾಂಡ 23:32 ಯಾಜಕಕಾಂಡ 23:32 ನೋಡಿ, ಆ ತಿಂಗಳಿನ ಒಂಬತ್ತನೆಯ ದಿನದ ಸಾಯಂಕಾಲದಿಂದ ನೋಡಿ ಸಾಯಂಕಾಲದಲ್ಲಿ ಪ್ರಾರಂಭಿಸಿ ಮರುದಿನದ ಸಾಯಂಕಾಲದವರೆಗೆ ಆ ವಿರಾಮ ದಿನವನ್ನು ಆಚರಿಸ ಅಂದ್ರೆ ಸಪಾಟ್ ಆಚರಣೆ ಮಾಡ್ಬೇಕಂದ್ರೆ ಹೆಂಗೆ ಆಚರಣೆ ಮಾಡ್ಬೇಕು ಅಂದ್ರೆ ಸಾಯಂಕಾಲದಿಂದ ಮರುದಿನದ ಸಾಯಂಕಾಲವರೆಗೆ. ಅಂದ್ರೆ ಈಗ ಒಂದ್ ದಿನ ಆರಂಭ ಮಾಡ್ಬೇಕಂದ್ರೆ ಏನ್ರಿ ಎಲ್ಲೇ ಶುರು ಆಗ್ತದೆ? ಸಂಜೆ ಆರು ಗಂಟೆಯಿಂದ. ಸಂಜೆ ಆರು ಗಂಟೆಯಿಂದ ಏನಾಗೋದು? ಈ ಯಹೂದಿಯರಿಗೆ ಆ ಒಂದು ದಿನ ಶುರು ಆಗೋದು. ಅಂದ್ರೆ ಅದಕ್ಕೆ ಈ ದಿನ ಯಾವಾಗ ಶುರು ಆಗೋದು ಅಂತ ಹೇಳೋಣ ಸ್ವಲ್ಪ ನಮ್ಗೆ ಅರ್ಥ ಮಾಡ್ಕೊಳ್ಳೋಣ. ಇವಾಗ ದಿನ ಶುರು ಆಗೋದು ಆರು ಗಂಟೆಗೆ ಶುರು ಆಗೋದು. ಯಾವ ದಿನ ಆರು ಗಂಟೆಗೆ? ಮರುದಿನ ಆರು ಗಂಟೆಗ ಇಲ್ಲ ಅದೇ ದಿನದ ಆರು ಗಂಟೆಗೆ ಶುರು ಆಗ್ತಾ ಇತ್ತ ಅಥವಾ ಒಂದಿನ ಮುಂಚೆ ಆರು ಗಂಟೆಗೆ ಶುರು ಆಗ್ತಾ ಇತ್ತ? ಯಾವ ದಿನದ ಸಂಜೆಯಿಂದ ದಿನ ಆರಂಭ ಆಗ್ತಾ ಇತ್ತು ತಮಿಳುನಾಡು ಸ್ವಲ್ಪ ಬೇಕಾಗ್ತ ಅದರ ನೋಡಿ 14 Nisan ಇದು ನಮ್ ಲೆಕ್ಕಾಚಾರ ಹೇಳಲ್ಲ ನೋಡಿ. ಮಿಡ್ ನೈಟ್ ನಮ್ಗೆ ಇದು ದಿನ ಮಿಡ್ ನೈಟ್ ಇಂದ ಮಿಡ್ ನೈಟ್ ಕರೆಕ್ಟ. ಆದ್ರೆ ಯಹೂದಿಯರಿಗೆ ಹಿಂಗಲ್ವಂತೆ, ಈ ಒಂದು 14ನೇ ದಿನ ನಿಸಾನ್ ಸಂಜೆ ಏನಾಗದಂತೆ ಆರಂಭ ಆಗದಂತೆ. ಅದು ಏನಾಗದಂತೆ? ಮರುದಿನ ಸಂಜೆವರೆಗೂ ಇರ್ತಾ ಇದ್ದಂತೆ. ಅಂದ್ರೆ ಏನರ್ಥ? ಅಂದ್ರೆ ಏನರ್ಥ ಅಂತಂದ್ರೆ ಈ ನಿಸಾನ್ 14ನೇ ತಾರೀಕು ಸಂಜೆ ಆರು ಗಂಟೆಯಿಂದ ಹಿಡ್ದು 15ನೇ ತಾರೀಕು ಎಂದ್ರೆ ಸಂಜೆ ಆರು ಗಂಟೆವರೆಗೂ ನಿಸಾನ್ 14ನೇ ತಾರೀಕು ಆಗ್ತಾ ಇತ್ತ ಅಥವಾ 13ನೇ ತಾರೀಕು ನಿಸಾನ್ ಸಂಜೆ ಆರು ಗಂಟೆಯಿಂದಲೇ ಈ ಒಂದು ನಿಸಾನ್ 14ನೇ ತಾರೀಕು ಆರಂಭ ಆಗಿ 14ನೇ ತಾರೀಕು ಸಂಜೆ ಆರು ಗಂಟೆವರೆಗೂ ಇರ್ತಾ ಇತ್ತಾ? ಇದರಲ್ಲಿ ಅವರು ಸೇವೆ ಮಾಡೋಣ ನಾವು ನೋಡೋಣ. ಅದು ಅರ್ಥ ಇದ್ರಾ ಪಾಯಿಂಟ್? ನೋಡಿ ಇವಾಗ ಆ ದಿನ ಆರಂಭ ಆಗ್ತಾ ಇತ್ತು. ಆದ್ರೆ ದಿನ ಯಾವಾಗ ಆರಂಭ ಆಗ್ತಾ ಇತ್ತು ಅಂತಂದ್ರ ಸಂಜೆಯಿಂದ ಅಂತ ಅಂದ್ಬಿಟ್ರು. ಅಂದ್ರೆ ಆ ದಿನ ಒಂದು ದಿನ ಮುಂಚೆಯಿಂದ ಆರಂಭ ಆಗ್ತಾ ಇತ್ತ ಅಥವಾ ಅದೇ ದಿನ ಸಂಜೆಯಿಂದ ಆರಂಭ ಆಗ್ತಾ ಇತ್ತು ಅಂತ ಹೇಳ್ಬೋದಿಲ್ಲ ನಾವು ಸ್ವಲ್ಪ ಲೆಕ್ಕ ಹಾಕ್ಬಿಟ್ಟು ನೋಡೋದ್ರ ನಾನು ಈ ಕಡೆ ಸ್ಕ್ರೀನ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನೀವೆಲ್ಲ ಬೇಜಾರು ಮಾಡ್ಕೊಂಡಿರೋ. ಯಾಕೆ ನಾನು ನೋಡಬೇಕು ಸ್ಕ್ರೀನ್ ಅಂತ ಅಷ್ಟೇ, ಇನ್ನೇ ಇಲ್ಲ. ಯಾಕೆ ನಮ್ಗೆ ಗೊತ್ತಾಗಲ್ಲ ಅಂತ ಅಷ್ಟೇ. ಓಕೆಂದ್ರ ಅದಕ್ಕೆ ಯಾರು ವಿಶ್ಲೇಷಣೆ ಮಾಡ್ಕೊಂಡ್ಬಿಡಿ. ಸೊ ಅದೇ ನೋಡ್ಬೇಕಾದ್ರೆ ಏನ್ರಿ ಇದು ಯಾವ್ದು ಲೆಕ್ಕಾಚಾರ ಅಂತ ಮಾಡೋದವ ನಾವು ಲೆಕ್ಕ ಹಾಕೋಣ ಯಾವ ರೀತಿ ಇದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ಬೋದು. ಅದರ ನೋಡಿ ನಿಸಾನ್ 14th ಆಕ್ಚುಲಿ ಯಾವಾಗಿಂದ ಆರಂಭ ಆಗ್ತಾ ಇತ್ತು ಅಂದ್ರೆ ಒಂದು ದಿನ ಮುಂಚೆ ಸಂಜೆ ಆರು ಗಂಟೆಯಿಂದ ಏನಾಗೋದು ಆ ನಿಸಾನ್ 14th ಶುರು ಆಗ್ತಾ ಇತ್ತು. ಅಂದ್ರೆ ಏನಂತ ಅಂದ್ರೆ ನಿಸಾನ್ 13th ಏನಿದೆಯೋ ಅವತ್ತಿನ ಸಂಜೆ ಆರು ಗಂಟೆಯಿಂದ ಏನಾಗ್ಬಿಡ್ತಾಯ್ತು ಆ ಒಂದು 14th ಏನಾಗ್ಬಿಡ್ತದೋ ಶುರು ಆಗ್ಬಿಡ್ತಾಯ್ತು. ಅದು ಮರುದಿನ ಏನ್ರಿ 14th ಸಂಜೆ ಆರು ಗಂಟೆಗೆ ಏನಾಗ್ತಿದ್ದ ಅದು 13th ಆಗ್ತಾ ಇತ್ತು ಹೊರತು ಅದು 15th ಏನಾಗ್ತಿದ್ದು ಅದು ಹೋಗ್ಲಪ್ಪ ಆಗ್ತಾ ಇಲ್ಲ. ಅರ್ಥ ಇದ್ರ ಪಾಯಿಂಟ್ ಅದೇ ಮೀನಿಂಗ್ ಅಂತಂದ್ರೆ ಆ ದಿನದ ಒಂದು ಆರಂಭ ಯಾವಾಗ ಶುರು ಆಗ್ತಾ ಇತ್ತು ಅಂದ್ರೆ ಒಂದು ದಿನ ಮುಂಚೆ ಸಂಜೆ ಹೊತ್ತು ಏನಾಗ್ತಿರೋದು ಅದು ಆರಂಭ ಆಗ್ತಾ ಇತ್ತು. ಹೆಂಗೆ ಇದು ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಈಗಿನ ಬೈಬಲ್ ಪ್ರೂಫ್ ಇದೆಯಾ ಅಂದ್ರೆ ಎಸ್ ಪ್ರೂಫ್ ಇದೆ. ಹೆಂಗೆ ಅಂತಂದ್ರೆ ನಮ್ಮ ಯೇಸು ಕ್ರಿಸ್ತು ಅವ್ರು ಪಟ್ಟಂತ ಒಂದು ಏನ್ರೆ ಅವರ ಮರಣದಲ್ಲೇ ನಮ್ಗೇನಾಗಿದೆ ಒಂದು ಪ್ರೂಫ್ ಇದೆ. ನಾವು ಅವತ್ತಲ್ಲಿ ನೋಡಿದ್ರಿ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಸಂಜೆ ಬೆಳಿಗ್ಗೆ ಆರು ಗಂಟೆ ಸಮಯದಲ್ಲಿ ಪಿಲಾತ್ ಮುಂದೆ ಏನಾಗಿರ್ತಾರೆ ಇರ್ತಾರೆ. ಅಂದ್ರೆ ಯೇಸು ಕ್ರಿಸ್ತನ ಏನಾಗ ಮಾಡಿರ್ಬೇಕು ಸಂಜೆ ಮತ್ತು ಗಾರ್ಡನ್ ಆಫ್ ಎಸ್ ಮನೆ ಆಗಿದ ನಂತರ ಅವನ ಅರೆಸ್ಟ್ ಮಾಡ್ಕೊಂಡು ಎಲ್ಲಿ ಹೋಗಿರ್ಬೇಕು ಕಯಾಫಾಸ್ ಮನೆಗೆ ಹೋಗಿ ಆ ಸೆರೆಂಡರ್ ಹತ್ರ ಏನ್ ಮಾಡಿರ್ಬೇಕು ನ್ಯಾಯ ತೀರ್ಪನ ಮಾಡಿರ್ಬೇಕು ಅಲ್ಲಿಂದ ಏನ್ ಮಾಡಿರ್ಬೇಕು ಸೀದಾ ಪಿಲಾತ್ ಮನೆಗೆ ಬೆಳಿಗ್ಗೆ ಆರು ಗಂಟೆ ಕೊಡೋಗಿರ್ಬೇಕು. ಅಂದ್ರೆ ಇಷ್ಟೆಲ್ಲ ಟ್ರಯಲ್ಸ್ ಬೆಳಿಗ್ಗೆ 3 ಗಂಟೆಯಿಂದ ಹಿಡಿದು ಬೆಳಿಗ್ಗೆ 6 ಗಂಟೆ ಸಮಯದಲ್ಲಿ ಏನಾಗಿರ್ಬೇಕು ಯೇಸು ಕ್ರಿಸ್ತನಿಗೆ ಎಲ್ಲ ಟ್ರಯಲ್ ಮಾಡಿ ಮುಗಿಸಿರ್ಬೇಕು. ಈ ಒಂದು 6 ಗಂಟೆ ಸಮಯದಿಂದ ಪಿಲಾತ್ ಯೇಸು ಕ್ರಿಸ್ತನ ಯಾಕೆ ರೂಪಿಸ್ಕೊಂಡಿರ್ಬೇಕು ಅಂದ್ರೆ ಯಹೂದ್ಯ ಕೈ ಮಾಡಿರ್ಬೇಕು. ಒಪ್ಪಿಸ್ಕೊಂಡಿರ್ಬೇಕು. ಯಾಕಂದ್ರೆ ಯೇಸು ಕ್ರಿಸ್ತು ಶಿಲುಬೆ ಹತ್ಕೊಂಡು ಎಲ್ಲಿವರೆಗೂ ಬರಬೇಕು? ಗೊಲ್ಗೊತಾ ಬರಬೇಕು. ಆ ಗೊಲ್ಗೊತಾ ಅದು ಬರಬೇಕಂದ್ರೆ ಸ್ವಲ್ಪ ಸಮಯ ಬೇಕು. ಸೊ ಹೆಚ್ಚು ಕಡಿಮೆ ಏನಾಗಿರ್ಬೇಕಂದ್ರೆ ಆ 3 hours ಟೈಮ್ ಅಲ್ಲಿ ಯೇಸು ಕ್ರಿಸ್ತನಿಗೆ ಚಾವಟಿಯನ್ನ ಹೊಡೆಸಿ ಆಮೇಲೆ ಆ ತಲೆ ಮುಳ್ಳಿ ಗ್ರಿಂಡ್ ಹಾಕಿ ಆ ಒಂದು ಶಿಲುಬೆಯನ್ನ ಓದಿಸಿ ಆ ಒಂದು ಗೊಲ್ಗೊತಾ ಬಿಲ್ಡಿಂಗ್ ಬಂದ್ಬಿಟ್ಟು ಅವ್ರಿಗೆ ಹಾನಿ ಹೊಡೆದು ಅವ್ರನ್ನ ಶಿಲುಬೆ ಹಾಕೋದಕ್ಕೆ ಇದ್ದಾರೆ. ಈ 3 hours ಕಾಲ ಸಮಯ ಕಳೆದಿದ್ರೆ ಅದಾಗಿದ್ದು ನಮಗೆ ಕ್ಲಿಯರ್ ಗೊತ್ತಿದೆ. ಬೆಳಿಗ್ಗೆ 9 hours ಇರಲಿ, ಮಧ್ಯಾಹ್ನ 3 hours ಯೇಸು ಕ್ರಿಸ್ತ ಏನ್ ಮಾಡಿರ್ಬೇಕು? ತನ್ನ ಪ್ರಾಣನ ಶಿಲ್ಬೆ ಮೇಲೆ ದಾರಿಯಾಗಿ ಎಳೆದಿರ್ಬೇಕು. ಇದಾಗಿದ ನಂತರನೇ ಅವಾಗ ಓದಿದಂತ ವಚನಗಳ ಪ್ರಕಾರ ಯಹೂದ್ಯರು ಮನೆಗೆ ಹೋಗಿ ಸಂಜೆ 6 hours ಒಳಗೆ ತಮ್ಮ ಒಂದು ಪಸ್ಕರ ಕುದುರೆ ಮಾಡಿರ್ಬೋದು ಕಳೆದಿ ಅವರು ಆಚರಣೆ ಮಾಡಿದ್ರು ಅಲ್ವ? ಇದು ಕ್ಲಿಯರ್ ಗೊತ್ತಾಯ್ತಾ? ಹಂಗಿರ್ಬೇಕ್ರೆ ಯೇಸು ಕ್ರಿಸ್ತು ಆ ಒಂದು ನಿಸಾನ್ 40 ದಿನನೇ ಅವರು ತನ್ನ ಪ್ರಾಣನ ಕೊಟ್ಟಿದ್ರೆ ಕರೆಕ್ಟ್ ಆಗಿ ಇದ್ದಾನ ಒಂದು ಗುರಿಯಾಗಿ. ಹಂಗಿರ್ಬೇಕ್ರೆ ತಮ್ಮ ಪಸ್ಕರನ ಯಾವಾಗ ಆಚರಣೆ ಮಾಡಿದ್ರು ಅಂತ ನೋಡಿದ್ರೆ ನಮ್ಗೆಲ್ಲರಿಗೂ ಚೆನ್ನಾಗ್ ಗೊತ್ತು. ಯೇಸು ಕ್ರಿಸ್ತು ಒಂದಿನ ಮುಂಚೆ ಏನ್ ಮಾಡಿದ್ರಂತ ಆಚರಣೆ ಮಾಡುದು ಅಲ್ವಾ? ಹೇಳ್ರಿ ಯಾವಾಗ ಅಂತಂದ್ರೆ ನೋಡಿ, ನಿಸಾನ್ 13th ಸಂಜೆ 6 hours ಮೇಲೆ ಯೇಸು ಕ್ರಿಸ್ತು ತನ್ನ ಎಲ್ಲಾ ಶಿಷ್ಯರ ಏನ್ ಮಾಡ್ತಾರೆ ಆ ಒಂದು ಇದ್ರ ಏನ್ ಮಾಡ್ತಾರೆ ಆ ಪಾಸ್ ಓವರ್ನ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ ಅಲ್ವ? ಅದ್ ಹೇಳ್ತಾರೆ ಹೇಳ್ಬೇಕಂತಾರೆ ಮೆಮೋರಿಯಲ್ ಸಫರ್ ಅಲ್ಲ ಸಫರ್ ಸಫರ್ ಅಂತ ಹೇಳಿ ಡಿನ್ನರ್ ಟೈಮ್ ಅದು ಸಂಜೆ 6 hours ಹಿಡಿದು ಸಂಜೆ 8 hours ಸಮಯ ಕಡೆ ಮಾಡಬೇಕು. ಯೇಸು ಕ್ರಿಸ್ತು ಈ ಪಸ್ಕಾನ ತನ್ನ ಶಿಷ್ಯರ ಜೊತೆಗೆ ಮಾಡಿರ್ಬೇಕು ಅಲ್ಲಿ ಆಚರಣೆ ಮಾಡಿರ್ಬೇಕು ಅಂದ್ರ ಅದಕ್ಕೆ ಬೇಕಾದ್ರೆ 2 ವಚನ ಓದಿದ್ದೀನಿ. ಲೂಕ 22:15 ಓದಿ. ಅದರ ಆಮೇಲೆ 20 ತೋರಿಸೋದು ಐತ್ರಿ 20 ಅದರಲ್ಲೇ ನೋಡಿ ಊಟವಾದ ಮೇಲೆ ಅಂತ ಬರ್ತಾರೆ ಅಲ್ವಾ? ಇಂಗ್ಲಿಷ್ ಓದಂತಂದ್ರೆ ಏನ್ ಬರ್ತಾರೆ ನೋಡಿದ್ರಿ, ಲೈಫ್ ವೈಸ್ ಕಪ್ ಆಫ್ಟರ್ ಸಫರ್. ಅಂದ್ರೆ ಏನಾಗ್ಬೇಕು? ಯೇಸು ಕ್ರಿಸ್ತ ಏನ್ ಮಾಡಿದಾರಂದ್ರೆ ಸಫರ್ ಏನ್ ಮಾಡಿದಾರೆ ಇಲ್ಲಿ ಅಲ್ಲಿ ಮಾಡಿದ್ರೆ ಊಟ ಅಲ್ಲ ನಮ್ಗೆ ಕಾಣಬೇಕು ಊಟ ಅಂತ ಹಾಕ್ಬಿಟ್ರೆ ಆಕ್ಚುಲಿ ಏನಿರೋದು ಸಫರ್ ಸಫರ್ ಅಂದ್ರೆ ಬರೋದೇ ಡಿನ್ನರ್ ಅಂದ್ರೆ ಊಟ ಅಂದ್ರೆ ಈ ಸಮಯ ಏನ್ ಮಾಡಿದ್ರು ಯೇಸು ಕ್ರಿಸ್ತು ಸಂಜೆ 6 hours ಮೇಲೆ ಆ ಒಂದು ಏನ್ ಮಾಡಿರ್ಬೇಕು ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಮಾಡಿರ್ಬೇಕು. ಇದಾಗಿದ್ದಂತ ಏನಾಗಿದೆ ಅವ್ರಿಗೆ ಗಾರ್ಡನ್ ಆಫ್ ಗೆರ್ಸಮಿ ಅನುಭವಗಳು. ಈ ಅನುಭವಗಳು ಆಗಿದ್ಮೇಲೆ ಏನಾಗಿದ್ರೆ ಅಲ್ಲಿ ಬಂದ್ಬಿಟ್ಟು ಯೇಸು ಕ್ರಿಸ್ತ ಅರೆಸ್ಟ್ ಮಾಡ್ಕೊಂಡು ಎಲ್ಲಿಕೊಂಡೋಗಿ ತರಿಸಿದ ಸೆನೆಡ್ರಿಗೆ ಕೊಡೋದಿಲ್ಲ. ಅಂದ್ರೆ ಇಡೀ ಮಿಡ್ ನೈಟ್ ಯೇಸು ಕ್ರಿಸ್ತ ಏನ್ ಮಾಡಿದಾರಲ್ವ ಅವರು ಟ್ರೈ ಮಾಡಿದ. ಅಂದ್ರೆ ಇದ್ರಲ್ಲಿ ನಮ್ಗೆ ಏನ್ ಗೊತ್ತಾಗ್ತದೆ ಅಂತಂದ್ರೆ ಆ ನಿಸಾನ್ 14th ಅಂದ್ರ ಆ ದಿನ ಯಾವಾಗ ಆರಂಭ ಆಗ್ತಾ ಇತ್ತು ಅಂತಂದ್ರೆ ಏನ್ರಿ ಒಂದು ದಿನ ಮುಂಚೆ ಸಂಜೆ ಆಗಿರ್ಲಿಲ್ಲ ಆ ನಿಸಾನ್ 14th ಆರಂಭ. ಅದೇ ಹೇಳ್ಬೇಕ್ರೆ ದೇವರ ಪ್ಲಾನ್ ಪ್ರಕಾರ ಕರೆಕ್ಟ್ ಆಗಿ ಆ ದಿನ 1:06 ಸಮಯದಿಂದ ಆರಂಭ ಮಾಡೋದ್ರಿಂದ ಏನಾಯ್ತು ಅಂತಂದ್ರೆ ಯೇಸು ಕ್ರಿಸ್ತು ನಿಸಾನ್ 14th ಯಾವಾಗ ಆರಂಭ ಆಯ್ತೋ ಸಂಜೆ 6 hours ಅವ್ರೇ ಮಾಡಿದ್ರು ಪಸ್ಕಾನ ಆಚರಣೆ ಮಾಡಿದ್ರು. ಅದೇ ತರ ಮರುದಿನ ಆ ಒಂದು ನಿಸಾನ್ 14th ಮೊದಲನೇ ಭಾಗದಲ್ಲಿ ಅವ್ರೇ ಮಾಡಿದ್ರು ಯಜ್ಞರ ಕುರಿಯಾಗೆ ತನ್ನ ಪ್ರಾಣನ ಕೊಟ್ಟರು. ಅದನ್ನ ನೋಡ್ಬೇಕ್ರೆ ದೇವರ ಪ್ಲಾನ್ ಕರೆಕ್ಟ್ ಆಗಿನಾಯ್ತು ಅಲ್ಲಿ ಕ್ಲೀನ್ ಆಗಿ ನೆರವೇರ್ತಾ ಬಂತು ಅಂತ ನೋಡ್ತೀರಿ ಅಲ್ವ? ಅಲ್ಲಿ ನೋಡ್ಬೇಕ್ರೆ ಈಗಲೂ ನಮ್ಗೆ ಏನ್ ಕ್ಲೀನ್ ಆಗುತ್ತಂದ್ರೆ ದಿನದ ಆರಂಭ ಯಾವಾಗ ಆಗ್ತಾಯ್ತು ಒಂದು ದಿನ ಮುಂಚೆ. ಅಂದ್ರೆ ಅಂದ್ರೆ ಏನು ಒಂದು ದಿನ ಮುಂಚೆ ಆಗ್ತಾಯ್ತು ಆ ದಿನ ಆರಂಭ ಆಗ್ತಾಯ್ತು ಹೊರತು ಆ ದಿನದ ನಂತರ ಅಲ್ಲ. ಅಂದ್ರೆ ಅಥವಾ ಆ ದಿನದ ಸಂಜೆಯಿಂದ ಮರುದಿನ ಸಂಜೆ ಬರ್ಬೋ ಅಲ್ಲ. ಅದ್ರ ಅಲ್ಲಿ ನೋಡ್ಬೇಕಾದ್ರೆ ಒಂದ್ ದಿನ ಮುಂಚೆ ಆಗ್ತಾಯ್ತು ಅದು ಆರಂಭ ಆಗ್ತಾಯ್ತು. ಅದ್ರ ಅಲ್ಲಿಗೆ ನಾ ಅವಾಗ ಓದಲ್ಲ ವಚನ ಆ ವಚನ ಇನ್ನೊಂದ್ಸರಿ ಓದೋಣ. ಲೂಕ 23:32 ಇನ್ನೊಂದ್ಸರಿ ಓದಿದ್ದೀನಿ. ಲೂಕ 23:32 ಇಲ್ಲ ಅಲ್ಲ ಲೂಕ 23:32 ಸಾರಿ ಲೆವಿಟಿಕಸ್ 23:32 ನೋಡ್ರಿ ಆ ತಿಂಗಳಿನ 9 ದಿವಸದಲ್ಲಿ ಪ್ರಾರಂಭಿಸಿ ಮರುದಿನದ ಸಾಯಂಕಾಲದವರೆಗೆ ಏನಾಗ್ಬೇಕಂತೆ ಅದನ್ನ ಪ್ರಾರಂಭಿಸ್ಬೇಕಂತೆ. ಅದರ ಅಂದ್ರೆ ಇದು ಎಷ್ಟೇ ದಿನ ಅಂದ್ರೆ 9 ಸಂಜೆಯಿಂದ ಆರಂಭ ಆಗ್ಬೇಕು. ಅದರ 9 ಸಂಜೆಯಿಂದ ಯಾವ ದಿನ ಆರಂಭ ಆಗ್ತದೆ ಅಂತಂದ್ರೆ 27 ವಚನ ಓದಿ ನೋಡೋಣ. 27th verse. ಎಂತ ದಿನ ಇದು ಅಟೋನ್ಮೆಂಟ್ ಡೇ. ಈ ಅಟೋನ್ಮೆಂಟ್ ಡೇ ಬಿಗಿನ್ ಆಗಿದೆ ಯಾವಾಗ ಅಂತಂದ್ರೆ 9th ಸಂಜೆ 6 ಮೇಲೆ ಅಲ್ಲಿ ಆರಂಭ ಆಗಿ 10th ಸಂಜೆ 6 ಆಗಿದ್ದು ಅದು ಇರ್ತಾ ಇತ್ತು. ಅಂದ್ರೆ ಒಂದು ದಿನ ಆರಂಭ ಆಗ್ತಾ ಇತ್ತು ಯಾವಾಗ, ಒಂದು ದಿನ ಮುಂಚೆ ಸಂಜೆ 6 ಆಗಿದ್ದು ಅಲ್ಲಿ ಆರಂಭ ಆಗ್ತಾ. ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಅದೇ ದಿನದಲ್ಲಿ ಮರಣ ಹೊಂದಿ ಅದೇ ದಿನದಲ್ಲಿ ಪಸ್ಕನ ಆಚರಣೆ ಮಾಡಕ್ಕೆ ಒಂದು ಸಹಾಯ ಆಯ್ತು. ಅದಕ್ಕೆ ದೇವರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ನ್ಯಾಯ ಪ್ರಬಂಧ ದೇವರು ಹೊರಡಿ ಇದನ್ನ ಇಸ್ರೇಲ್ ಹೆಂಗೆ ಮಾಡಿದ್ರು. ಅದಕ್ಕೆ ಇಸ್ರೇಲ್ಗಳು ಇವತ್ತು ಕೂಡ ಇದನ್ನೇ ಫಾಲೋ ಮಾಡ್ತಾರೆ. ಹೆಂಗೆ ಅಂತಂದ್ರೆ ನೋಡಿ, ನಾವು ಯಾವ ಕ್ಯಾಲೆಂಡರ್ ನೋಡ್ಬೇಕು ಅಂತಂದ್ರೆ ಯಹೂದಿಯರ ಕ್ಯಾಲೆಂಡರ್ ನೋಡಿದ್ರೆ ಇವತ್ತು ತೆಗೆದುಬಿಟ್ಟು ಯಹೂದಿಯರ ಕ್ಯಾಲೆಂಡರ್ಲ್ಲಿ ಪಸ್ಕಾ ಅಂತ ಯಾವ ದಿನಕ್ಕೆ ಹಾಕಿದ್ರೆ ಅಂತ ನೋಡಿದ್ದೀನಿ. ಇಲ್ಲಿ ನೋಡಿ April 2016 ಏನಂತ ಹಾಕಿದ್ರೆ 22nd ಹಾಕಿದ್ರೆ ಅಂದ್ರೆ ಅದೇ ನಾವು ಮಾಡೋದು ಯಾವತ್ತು, ನಾವು ಮಾಡೋದು ಯಾವತ್ತು 21st ಅಲ್ವ. ಯಾಕೆ ಅಂತಂದ್ರೆ ಈ ಒಂದು ಪಸ್ಕರ ದಿನ 14th ಯಾವಾಗ ಶುರು ಆಗ್ತದೆ, ಒಂದ್ ದಿವಸ ಮುಂಚೆ ಆಗ್ತದೆ ಸಂಜೆ 6 ಶುರು ಆಗ್ತದೆ. ಅದ್ರ ಅಲ್ಲಿ ನೋಡ್ಬೇಕ್ರೆ ನಾವು ಇವತ್ತು ಯಾರನ್ನ ಆಚರಣೆ ಮಾಡ್ಬೇಕು, ಈಗಿನ ಆಚರಣೆ ಮಾಡ್ಬೇಕು ಅದ್ರ ಇದಲ್ಲ ಅದ್ರ. ಯಾಕಂದ್ರೆ ಈ ಒಂದು ದಿನದಲ್ಲಿ ಯೇಸು ಕ್ರಿಸ್ತು ಆಲ್ರೆಡಿ ಏನಾಗಿದ್ರು ಶಿಲುಬೆ ಮೇಲೆ. ಅಂದ್ರೆ ಯೇಸು ಕ್ರಿಸ್ತು ನಮಗೆ ಏನಿದೇನು ಇದನ್ನ ಮಾಡಿ ಅಂತ ಕರೆಕ್ಟ್ ಯಾವ್ದನ್ ಮಾಡಿದ್ರು ಇದನ್ನ ಮಾಡಿ ಅಂದ್ರು ಅಲ್ವ. ಅದಕ್ಕೆ ಓದಿದ್ವಿ ವಚನ ಮೇಲೆ ಲೂಕಾ 22 ನೋಡಿ, 22 15 ಓದಿ ನೋಡೋಣ. ಲೂಕಾ 22:15 ನೋಡಿ, ನಾನು ಶ್ರಮೆ ಅನುಭವಿಸಿಕ್ಕಿಂತ ಮುಂಚೆ ನಿಮ್ಮ ಸಂಗಡ ಯಾವ ಪಸ್ಕದ ಊಟ, ಈ ಪಸ್ಕದ ಊಟ ಅಂದ್ರೆ ಯೇಸು ಕ್ರಿಸ್ತು ಒಂದು ಕುರಿಮರಿಯನ್ನು ಕಂಡ್ಬಿಟ್ಟು ಕುರಿಮರಿಯನ್ನು ಕಂಡ್ಬಿಟ್ಟು ಅಂತಿದ್ರ ಇಲ್ಲ. ಯಾವ ಪಸ್ಕ, ಈ ಪಸ್ಕನೇ ಪಸ್ಕ. ಅವನು ರೊಟ್ಟಿ ಮತ್ತೆ ದ್ರಾಕ್ಷಿ ರಸ, ಅವನು ಕುರಿ ಬದಲಾಗಿ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಇಲ್ಲಿ ಅಲ್ಲಿ ಒಂದು ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಹೊಸ್ದಾಗಿ ಒಂದು ನೀರನ್ನ ಕೊಡ್ತಾರೆ, ನೀವ್ ಇದ ಮೇಲೆ ಈ ಇದನ್ನೇ ಮಾಡಿ ಪಸ್ಕಾ ತರ ಆಚರಣೆ ಮಾಡಿ. ಆದ್ರೆ ನಮಗೆ ಕೊಟ್ಟಿರೋ ಪಸ್ಕ ಅದು ಕುರಿ ಮನೆ ತಂದ್ಬಿಟ್ಟು ನಾವು 15 ತಂದ್ಬಿಟ್ಟು 15 ಇದ್ ಮಾಡ್ಕೊಂಡ್ಬಿಟ್ಟು 15 ಒದಿಸ್ಬೇಕಂದ್ರೆ ಇಲ್ಲ, ನಾವು ಆ ಪಸ್ಕ ಮಾಡಂತ ಸರಿ ಇಲ್ಲ. ನಾವೇನ್ ಪಸ್ಕ ಮಾಡ್ಬೇಕು, ಅವ್ನು ರೊಟ್ಟಿ ಮತ್ತೆ ದ್ರಾಕ್ಷಿ ರಸ ಅದ್ರ ಅದಕ್ಕೆ ಎಷ್ಟು ಆದ್ರೂ ಮಾಡಿ ಅಂದ್ಬಿಟ್ಟು ಅದ್ರ. ಅದಕ್ಕೆ ಈ ಒಂದು ಪಸ್ಕ ಇಸ್ರೇಲ್ಗಳಿಗೆ ಒಂದಿನ ಮುಂಚೆ ಏನಾಗ್ತಿತ್ತು ಶುರು ಆಗ್ತಿತ್ತು ಹೊರತು ಆ ದಿನದಿಂದ ಅಲ್ಲ. ಅದಕ್ಕೆ ನಾವು ಕರೆಕ್ಟಾಗಿ ಯಾವತ್ತು ಮಾಡ್ಬೇಕು ಅಂದ್ರೆ 21st ಸಂಜೆ 6 ಮೇಲೆ ಮಾಡ್ತೀರಿ, ಆ ಒಂದು ಮೆಮೊರಿಯಲ್ನ ಮಾಡ್ತೀರಿ. ಅದಕ್ಕೆ ನಮಗೆ ಯೇಸು ಕ್ರಿಸ್ತು ಕೊಟ್ಟಿರೋದು ಏನಂತಂದ್ರೆ ನಾವು ಆಚರಣೆ ಮಾಡೋದು ಏನಂತಂದ್ರೆ ಯೇಸು ಕ್ರಿಸ್ತನ ಮೆಮೊರಿಯಲ್ ಅದರ ಮೆಮೊರಿಯಲ್ ಅಂತ ಲಾರ್ಡ್ಸ್ ಸಪರ್ ಅದರ. ಅಂದ್ರೆ ಪಸ್ಕ ಅಲ್ವಾ ಅಂತಂದ್ರೆ ಅದು ಕೂಡ ಪಸ್ಕಾನೆ. ಆದ್ರೆ ಆ ಒಂದು ಪಸ್ಕ ಎಲ್ಲಾ ಇಸ್ರೇಲ್ ಜನಗಳು ಮಾಡಿರ್ತೀವಿ, ನಾವೇ ಮಾಡ್ತಾ ಇಲ್ಲ. ಆ ಒಂದು ಯಜ್ಞದ ಒಂದು ಕುರಿ ತಂದ್ಬಿಟ್ರು ಲೆಟರ್ಲಿಗೆ ಕುರಿ ಕೇಳಿದ್ರಲ್ಲ ನಾವು ಮಾಡೋದಿಲ್ಲ. ಅದ್ರ ಹಾಗೆ ನಮ್ಗೆ ಹೊಸ ವಿಧಾನ ಕೊಟ್ಬಿಟ್ಟು ಹೆಸರು ಈ ಮೇಲೆ ಇದನ್ನೇ ಮಾಡಿ ನೀವು ಆಚರಣೆ ಮಾಡಿ. ದಿಸ್ ಡೂ ಇನ್ ರಿಮೆಂಬರೆನ್ಸ್ ಆಫ್ ಮೀ ಅಂದ್ರೆ ಏನು ನೀವು ಈ ಮೇಲೆ ಹಳೆಯದೇ ಮಾಡ್ಕೊಬಿಡಿ, ನೀವು ಮಾಡಕ್ ಹೋಗ್ಬಿಡಿ, ಇದ್ರ ಮೇಲೆ ಮಾಡಿ ನೀವು ಇದನ್ನ ಮಾಡಿ ಅಂತ. ಅದಕ್ಕೆ ನೋಡ್ಬೇಕ್ರೆ ನಾವು ನಿಸಾನ್ 13 ಅಂದ್ರೆ ನಿಸಾನ್ 13 ಸಂಜೆ 6 ನಾವೇನ್ ಮಾಡ್ತೀವಿ, ನಾವು ಅದನ್ನ ಆರಂಭ ಮಾಡ್ತೀವಿ. ನಿಸಾನ್ 13 ಸಂಜೆ 6 ಏನಾಗ್ತ ಅಂದ್ರೆ ಏನ್ರಿ ಬಿಗಿನಿಂಗ್ ಆಫ್ ನಿಸಾನ್ 14 ಅಂತಂದ್ಬಿಟ್ಟು ಅದರ ಸರಿ. ಇವಾಗ ನಾವೇನ್ ಮಾಡೋಣ, ಇನ್ನೊಂದು ಪಾಯಿಂಟ್ ಬಿಡೋಣ. ಇದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅದರ ಈ ನಿಸಾನ್ ಮಾಸನ ನಾವ್ ಹೆಂಗಪ್ಪ ಲೆಕ್ಕ ಹಾಕೋದು ಅಂತ ನಾವೇನ್ ಮಾಡೋಣ. ನಾವು ನೋಡೋದಂದ್ರ ನಿಸಾನ್ ಮಾಸ ಅಂತ ನೋಡ್ಬೇಕ್ರೆ ಅದಕ್ಕೆ ಇಂಗ್ಲಿಷ್ ಇಂಡಿಯನ್ ವರ್ಡ್ ಬರ್ತದೆ ಅಬೀಬ್ ಅಂತ ಬರ್ತದೆ, ಓಕೆನಾ. ಆಮೇಲೆ ಈ ಒಂದು ಕನ್ನಡ ಬೈಬಲಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಕೊಡ್ತಾರೆ. ಏನ್ ಹೆಸರು ಅಂತಂದ್ರೆ ಚೈತ್ರ ಮಾಸ ಅಥವಾ ಇಂಗ್ಲಿಷ್ ಅಲ್ಲಿ ನೋಡ್ಬೇಕು ಹೇಳ್ತಾರೆ ಸ್ಪ್ರಿಂಗ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕರೀತಾರ. ಅದಕ್ಕೆ ಈ ಒಂದು ವಚನಗಳ ಓದೋಣ. ವಿಮೋಚನಾ ಕಾಂಡ 12:1 ಓದಿರೋದ್ರಲ್ಲಿ ವಿಮೋಚನಾ ಕಾಂಡ 12 ಒಂದನೇ ವಚನ. ಎಲ್ಲಾ ಮಾಸಗಳಲ್ಲಿ ನಿಮ್ಗೆ ಏನಾಗಿದೆ ಆದಿ ಮಾಸ ಅಲ್ಲ, ಎಲ್ಲಾ ಮಾಸ ಇದೆ ಬಿಗಿನಿಂಗ್ ಅಂತ ಮಂತ್ ಅಂದ್ಬಿಟ್ಟು. ಇದು ಯಾವ ಮಾಸ, 13 4
ಚೈತ್ರ ಮಾಸದ
ನೋಡಿ ಯಾವ ಮಾಸ ಅಂತ ಇದು ಚೈತ್ರ ಮಾಸ. ಅಂದರೆ ಎಲ್ಲಾ ಮಾಸಗಳಲ್ಲಿ ಆದಿ ಮಾಸ ಅಂದ್ರೆ ಯಾವ ಮಾಸ? ಚೈತ್ರ ಮಾಸ. ಅದರ ಇವಾಗ ತಮಿಳ್ನಾಡು ಬಂತಂಗೆ ಅಭಿ ಬಂತ ಬಂದು ನೋಡಿರ್ತೀನಿ. ಅದರ ಆಮೇಲೆ ನಿಸಾ ಅಂತ ಬಂತು. ನಿಸಾ ಅಂತ ಬಂದಿದ್ದು ಯಾವ್ದಂದ್ರೆ ನೆಹಮಿ ಆಗಿದ್ದ ಕಾಲದ ನಂತರ. ಅದರ ಅಲ್ಲಿವರೆಗೂ ನಿಸಾ ಅಂತ ಬೈಬಲ್ ನಾವು ಎಲ್ಲೂ ಹೋದಲ್ಲ. ಅದಕ್ಕಿಂತ ಮುಂಚೆ ಅಭಿ ಅಂತಾನೆ ಅದರ. ಅಂದರೆ ಈ ಚೈತ್ರ ಮಾಸ ಅದರ ಈ ಚೈತ್ರ ಮಾಸದಲ್ಲಿ ಏನಾಗ್ತದೆ? ವಿಮೋಚನಾ ಕಾಂಡ 23:15-16 ಎಕ್ಸೋಡಸ್ 23:15-16. ನೋಡಿ ಚೈತ್ರ ಮಾಸದ ನೇಮಕವಾದಂತ ಕಾಲದಲ್ಲಿ ಬೇರೆ ಹೇಳ್ತಾರೆ ಪಸ್ಕ ಕೇಳದ್ದೆ ಸೇಮ್ ಇಲ್ಲ ಹೇಳ್ತಾರೆ ಪಾಯಿಂಟ್. ಅದರ ಪಸ್ಕದ ಬಗ್ಗೆ ಮಾತಾಡದಲ್ಲಿ ನೆಕ್ಸ್ಟ್ ವಚನ. ನೋಡ್ರ ಆ ಮಾಸದಲ್ಲಿ 5 ದಿವಸ ನೀವು ಹೊರಟಿ ಬಂದಿರಲ್ಲ ಅಂದ್ರೆ ತಮಿಳು ಓದಿರೋಣ ಎಕ್ಸೋಡಸ್ 23:15-16. ಸುಗ್ಗಿಯ ಕಾಲ ಅರ್ಪು ಕಾಲ ಪಂಡಿಗೆ ಅದ್ರ ಅದೇನು ಚೈತ್ರ ಮಾಸ ಏನಕ್ಕೆ ಸೂಚನೆ ಏನ್ರಿ? ಆ ಒಂದು ಮಾಸದ ಆರಂಭದಲ್ಲಿ ಏನ್ ಮಾಡ್ತಾರೆ ಎಲ್ಲರೂ ಸುಗ್ಗಿ ಮಾಡ್ತಾರೆ ಅಂತಂತಾರೆ. ಅಂದ್ರೆ ಚೈತ್ರ ಮಾಸದಲ್ಲಿ ಸುಗ್ಗಿ ಆಗಂತ ಸಮಯ ಅದರ. ಸರಿ, ಇವಾಗ ನಾವೇನ್ ಮಾಡೋದ, ಈ ಚೈತ್ರ ಮಾಸ ಅಥವಾ ಈ ಸ್ಪ್ರಿಂಗ್ ಸೀಸನ್ ಅಥವಾ ಈ ನಿಸಾನ್ ಮಾಸ ಅಂತ ಹೇಳ್ತಲ್ಲ, ಇದು ಎಲ್ಲಿಂದ ಆರಂಭ ಆಗ್ತದೆ, ಇದು ಹೆಂಗೆ ಲೆಕ್ಕ ಹಾಕೋದು ಅಂತ ಹೇಳೋಣ. ನಾವು ನೋಡೋಣ, ಇದು ಹೆಂಗ್ ಲೆಕ್ಕ ಹಾಕೋದು ಅಂತಂದ್ರೆ ಏನ್ರಿ, ಅಮಾವಾಸ್ಯೆ ನಮ್ಗೆಲ್ಲ ಗೊತ್ತು. ಅಮಾವಾಸ್ಯ ಏನು? ಅಮಾವಾಸ್ಯ ಏನು? ಅಮಾವಾಸ್ಯ ಸುಮ್ಮನ. ಸರಿ, ಪೂರ್ಣಿಮ ಅಂದ್ರೆ ಪೂರ್ಣಿಮ ಅಂದ್ರೆ ನೀವು ಮುನ್ನ ಅಲ್ಲ. ಸರಿ, ಅದೇ ಜಾಮೂನ್ ಅಂತ ಹೇಳಿದ್ರು. ಸರಿ, ಓಕೆ, ನೋಡ್ಬೇಕಾದ್ರೆ ಅಮಾವಾಸ್ಯ ಅಂತ ನಮ್ಗೆ ಗೊತ್ತು. ಅಮಾವಾಸ್ಯನೇ ಅಂದ್ರೆ ಚಂದ್ರ ಕಾಣಿಸೋದಿಲ್ಲ ಅದರ. ಅಲ್ಲ, ಪೂರ್ಣಿಮ ಏನಂದ್ರೆ ಚಂದ್ರ ಹೀಗಾಗಿ ಕಾಣಿಸೋದ, ಇದೇ ಅಮಾವಾಸ್ಯ ಮತ್ತೆ ಪೂರ್ಣಿಮೆ ಅಂತ ಹೇಳಿದ್ರ. ಇದು ಈಕ್ವಿನಾಕ್ಸ್ ಅಂತ ಒಂದು ನಡೀತದೆ ಇನ್ಸಿಡೆಂಟ್. ಆ ಈಕ್ವಿನಾಕ್ಸ್ ಆದಾಗಿಂದ ಮೊದಲೇ ಅಮಾವಾಸ್ಯನೆ ಏನ್ರಿ ಈ ಒಂದು ಚೈತ್ರ ಮಾಸದ ಆರಂಭ. ಸರಿ, ಇದನ್ನ ನಾವು ಹೆಂಗ್ ಲೆಕ್ಕ ಹಾಕೋದು ಅಂತ ನೋಡಿದ್ರೆ ನಮ್ಗೆಲ್ಲರಿಗೂ ಚೆನ್ನಾಗುತ್ತೆ. ಈ ಭೂಮಿ ಸೂರ್ಯನ ಸುತ್ತಲೇ ಆಗ್ತದೆ, ಸುತ್ತದೆ ಅದರ. ಹೆಂಗ್ ಸುತ್ತದೆ? ಹಿಂಗೆ ರೌಂಡ್ ಆಗಿ ಸುತ್ತದ ಅಂತ ನೋಡ್ರೆ, ಹಿಂಗೆ ರೌಂಡ್ ಆಗಿ ಸುತ್ತಲ್ಲ. ನಾವೆಲ್ಲ ತಿಳ್ಕೊಂಡಿದ್ರೆ ಭೂಮಿ ಅಂದ್ರೆ ರೌಂಡ್ ಆಗಿ ಸುತ್ತದೆ ಅಂತ. ಅದ್ ಹೆಂಗ್ ಸುತ್ತದೆ ಅಂದ್ರೆ ಈ ತರ ಓವಲ್ ಶೇಪ್ ಅಲ್ಲಿ ಸುತ್ತದು. ಏನ್ರಿ? ಈ ತರ ಓವಲ್ ಶೇಪ್ ಅಲ್ಲಿ ಸುತ್ತದೆ. ಅದು ಓವಲ್ ಶೇಪ್ ಅಲ್ಲಿ ಸುತ್ತಬೇಕಾದ್ರೆ ಇಲ್ಲಿ ಇನ್ನ ಹಿಡಿದು ಇಲ್ಲಿಗೆ ಏನು ಒಂದು ಡಿಸ್ಟೆನ್ಸ್ ಇದೆಯೋ ಅದೇ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿ ಇರೋದಿಲ್ಲ. ಅರ್ಥ ಮಾಡ್ತಿದ್ದೀರಾ? ಇಲ್ಲೇ ಇದೆ ಡಿಸ್ಟೆನ್ಸ್, ವ್ಯತ್ಯಾಸ ಇದೆ. ಇಲ್ಲಿ ಡಿಸ್ಟೆನ್ಸ್ ಹೇಗಿದೆ? ವ್ಯತ್ಯಾಸ ಇದೆ. ಅದೇ ತರ ಇಲ್ಲಿಂದ ಹಿಡಿದು ಇಲ್ಲಿಗೆ ಏನು ಡಿಸ್ಟೆನ್ಸ್ ಇದೆಯೋ ಅದೇ ಡಿಸ್ಟೆನ್ಸ್ ಇಲ್ಲಿಂದ ಏನಾಗಿಲ್ಲ ಇರೋದಿಲ್ಲ ಅದರ. ಅದಕ್ಕೆ ನಮ್ಗೇನಾಗದಂದ್ರೆ ವರ್ಷಕ್ಕೆ 4 ತರ ಸೀಸನ್ ಗಳಿರೋದು ಅದರ. ಇದು ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಈಕ್ವಿನಾಕ್ಸ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಇದಕ್ಕೆ? ಈಕ್ವಿನಾಕ್ಸ್ ಅಂತ ಇಂಗ್ಲಿಷ್ ಹೇಳ್ತಾರೆ. ಕಾಣಾನೇ ಹೇಳಿದ್ರು ನನಗೆ ಗೊತ್ತಿಲ್ಲ ಅದರ. ಏನು ಅಂತಂದ್ರೆ ಮೊದಲು 3 ತಿಂಗಳು ಭೂಮಿ ಏನಾಗ್ತದೆ ಒಂದ್ ದಿಕ್ಕಲ್ಲಿ ಇರ್ತದೆ. ಅದಕ್ಕೆ ನಮ್ಗೇನಾಗೋದಂದ್ರೆ ಒಂದು ಸೀಸನ್ ಅಂತ ಬರೋದು. ಅದಾಗಿದ್ದು 3 ತಿಂಗಳ ನಂತರ ಭೂಮಿ ಏನಾಗ್ತದೆ, ಇನ್ನ ಮುಂದಕ್ಕೆ ಬಂದು ಇನ್ನ ಒಂದು ಡೈರೆಕ್ಷನ್ ಇರ್ತದೆ. ಅವಾಗ ಇನ್ನೊಂದು ಸೀಸನ್ ಏನಾಗೋದು ನಮ್ಗೆ ಬರೋದು. ಅದಾಗಿದ ನಂತರ ಇನ್ನೊಂದು 3 ತಿಂಗಳು ಏನಾಗ್ತದೆ, ಇನ್ನೊಂದು ಸೀಸನ್ ಬರೋದು. ಅದಾಗಿದ ನಂತರ ಇನ್ನೊಂದು 3 ತಿಂಗಳು ಏನಾಗ್ತದೆ, ಇನ್ನೊಂದು ಸೀಸನ್ ಬರ್ತದೆ. ಅಲ್ಲಿ ನೋಡ್ಬೇಕಾದ್ರೆ ನಾವು ಇವಾಗ ಸಮ್ಮರ್ ಇದೆ, ಇನ್ನ 3 ತಿಂಗಳು ಏನಾಗ್ತದೆ ಸ್ವಲ್ಪ ಗಾಳಿ ಮಳೆ ಎಲ್ಲ ಬಿಡ್ತದೆ. ಆದ್ರೆ 3 ತಿಂಗಳು ಏನಷ್ಟು ಬಿಡ್ತದೆ, ಡಿಸೆಂಬರ್ ಅಲ್ಲಿ ಚಳಿಗಾಲ ಅಂದ್ರೆ ಇಂತಿರ್ಗ ಹೋದ್ರೆ ಆಗ್ತದೆ. ಈ ತರ 4 ಸೀಸನ್ಸ್ ಬರೋದು ಏನಕ್ಕೆ ಅಂದ್ರೆ ಈ ಕಾರಣದಿಂದಾನೆ ಅಂದ್ರ. ಯಾಕೆ ಅಂತಂದ್ರೆ ನೋಡಿ, ಈ ಜೂನ್ ಅಲ್ಲಿ ಏನಾಗ್ತದೆ ಅಂದ್ರೆ ಆಟಮ್ ಅಂತ ಸೀಸನ್ ಬರ್ತದೆ ಅಲ್ಲ. ಈ ಆಟವಾಟ ಬರೋದು ಏನಕ್ಕೆ ಕಾರಣ ಅಂದ್ರೆ, ಈ ಭೂಮಿ ಸೂರ್ಯನಿಂದ ಒಂದು ನಿರ್ದಿಷ್ಟವಾದಂತ ಒಂದು ದೂರದಲ್ಲಿರೋದ್ರಿಂದ ಇಲ್ಲಿ ಒಂದು ಸೀಸನ್ ಬರ್ತದೆ. ಆದ್ರೆ ಅದೇ ಇನ್ನೊಂದು 3 ತಿಂಗಳಲ್ಲಿ ಆ ಭೂಮಿ ಏನಾಗ್ತದೆ ಅಂದ್ರೆ, ಈ ಒಂದು ಸೂರ್ಯನಿಂದ ಇನ್ನೊಂದು ಬೇರೆ ಡಿಸ್ಟೆನ್ಸ್ ಅಲ್ಲಿ ಇರ್ತದೆ. ಅದಕ್ಕೆ ಏನಾಗುತ್ತೆ ಮಳೆಗಾಲ ಅಂತ ಬರೋದು. ಇನ್ನೊಂದು 3 ತಿಂಗಳಲ್ಲಿ ಏನಾಗ್ತದೆ, ಭೂಮಿ ಈ ಸೂರ್ಯನಿಂದ ತುಂಬಾ ದೂರ ಹೋಗ್ಬಿಡ್ತದೆ. ಎಲ್ಲಾ ಕಾಲಕ್ಕಿಂತ ತುಂಬಾ ದೂರ ಹೋಗೋದ್ರಿಂದ ಅವಾಗ ಏನಾಗ್ತದೆ, ನಮ್ಗೆ ಚಳಿಗಾಲ ಬರ್ತದೆ. ಇದನ್ನು ನಾವು ಅನುಭವಿಸ್ತಾನೆ. ಇವಾಗ ನಾವು ಯಾವ ಮಾಸದಲ್ಲಿ ಇದ್ದೀರಿ? ಅಲ್ಲ, ಎಲ್ಲಾ ತುಂಬಾ ಸೆಕೆ ನೋಡ್ರಿ. ಏನಕ್ಕೆ ಅಂದ್ರೆ, ಈ ಭೂಮಿ ಈ ಸೂರ್ಯನಿಗೆ ತುಂಬಾ ಹತ್ತಿರವಾಗಿರೋಂತ ಒಂದು ಕಾಲ ಯಾವ್ದಂದ್ರೆ ಮಾರ್ಚ್. ಈ ಒಂದು 3 ತಿಂಗಳ ಇರ್ತದೆ ಭೂಮಿ ಸೂರ್ಯನಿಗೆ ನೆತ್ತಿ ಮೇಲಿರ್ತದೆ. ನೆತ್ತಿ ಮೇಲಿರ್ತದೆ ಏನು ಅಂದ್ರೆ, ಈ ಭೂಮಿಗಿರಂತ ಈಕ್ವೇಟರ್ ಸೂರ್ಯನಿಗಿರಂತ ಈಕ್ವೇಟರ್ ಎರಡು ಕ್ಲೀನ್ ಆಗಿ ಆಗ್ತದೆ ಇರ್ತದೆ. ಅದೇ ಎರಡು ಕ್ಲೀನ್ ಆಗಿರೋದ್ರಿಂದ ಏನಾಗಿರ್ತದೆ ಅಂದ್ರೆ, ನಮಗೆ ಹೇಳಿದ್ರೆ ಡೇಸ್ ಆರ್ ಈಕ್ವಲ್ ಟು ನೈಟ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ ನಮ್ಗೆ ದಿನ ಎಷ್ಟೋ ಸಮಯ ಕಾಲ ಇದೆಯೋ ಅಷ್ಟೇ ಸಮಯ ಕಾಲ ರಾತ್ರಿ ಕೂಡ ಏನಾಗಿರ್ತದೆ ಇರ್ತದೆ. ಆದ್ರೆ ನಮ್ಗೆ ಚಳಿಗಾಲದಲ್ಲಿ ಹೆಂಗಿರ್ತದೆ ಅಂದ್ರೆ, ರಾತ್ರಿ ತುಂಬಾ ಏನಾಗಿರ್ತದೆ ಜಾಸ್ತಿ ಇರ್ತದೆ, ದಿನ ಏನಾಗಿರ್ತದೆ ಕಮ್ಮಿ ಇರ್ತದೆ. ಅವನ್ನ ಅಬ್ಸರ್ವ್ ಮಾಡ್ತೀನಿ, 5 ವರೆಗೆಲ್ಲ ಸೂರ್ಯ ಮುಳುಗ್ಬಿಡೋದು. ಇವಾಗ ಏನಾಗ್ತದೆ, 6 ವರೆ ಅಂದ್ರೆ ಸೂರ್ಯ ಮುಳುಗದೆ ನೋಡಲ್ಲ. ಇದಕ್ಕೆ ಕಾರಣ ಅಲ್ಲ, ಇದನ್ನ ಏನಾಗ್ತದೆ ಅಂದ್ರೆ ಇದಕ್ಕೆ ಈಕ್ವಿನಾಕ್ಸ್ ಅಂತ ಹೇಳೋದು ಅಲ್ಲ. ಸರಿ ಬಿಟ್ರೆ ಇದು ನಮ್ಗೇಕೆ ಅಂತಂದ್ರೆ, ನಮಗೆ ಇದರ ಒಂದು ಪಾಠ ಇದೆ. ಯಾಕಂದ್ರೆ ಈ ದಿನ ಹೆಂಗ್ ಲೆಕ್ಕ ಆಗೋದಂದ್ರೆ ನಾವು ತಿಳ್ಕೊಡ್ತೀವಿ. ಇದಕ್ಕೆ ಏನಂತಂದ್ರೆ, ಈ ಒಂದು ಮಾರ್ಚ್ ನಡೆಯುವಂತ ಒಂದು ಸಮ್ಮರ್, ಇದಕ್ಕೆ ಸ್ಪ್ರಿಂಗ್ ಈಕ್ವಿನಾಕ್ಸ್ ಅಂತ ಹೇಳ್ತಾರೆ. ಈ ಸ್ಪ್ರಿಂಗ್ ಈಕ್ವಿನಾಕ್ಸ್ ಯಾವಾಗ ಆಗ್ತದೋ ಅದಾಗಿದ್ದು ಇಂದ ಬರುವಂತ ಮೊದಲೇ ಅಮಾವಾಸ್ಯೆ, ಮೊದಲೇ ನ್ಯೂ ಮೂನ್ ಆವತ್ತಿಂದ ಏನಾಗ್ತದ್ರೆ ಚೈತ್ರ ಮಾಸದ ಆರಂಭ ಆಗ್ತದೆ. ಅದ ಆರಂಭ ಆಗಿದ್ದು 14 ದಿನಕ್ಕೆ ಕರೆಕ್ಟ್ ಆಗಿ ಏನಾಗ್ತದಂದ್ರೆ ಪಸ್ಕ ಏನಾಗ್ತದೆ ಬರ್ತದೆ ಅಲ್ಲ. ಸರಿ ಬ್ರದರ್, ಇದನ್ನ ನಾವೆಲ್ಲ ಲೆಕ್ಕ ಹಾಕೋಣ ಅಂತಂತಂದ್ರೆ, ಇದನ್ನ ನಾವು ಅಷ್ಟೊಂದು ಟೆನ್ಷನ್ ತೊಗೊಳ್ಳೋದೇ ಬೇಕಾಗಿಲ್ಲ ಅಲ್ಲ. ಈಗ ನಾವು ಸಿಂಪಲ್ ಆಗಿ ಲೆಕ್ಕ ಹಾಕ್ಬೋದು. ನೋಡಿ, ಈ ಒಂದು ವರ್ಷದಲ್ಲಿ ಆ ಒಂದು ಚೈತ್ರ ಮಾಸ ಅಲ್ಲ ಯಾವಾಗ ನಮ್ಗೆ ಶುರು ಆಗ್ತದೆ ಅಂತಂದ್ರೆ, ಕರೆಕ್ಟ್ ಆಗಿ April 8 ಏನಾಗ್ತದೆ ಶುರು ಆಗ್ತದ್ರ. ಈ ಚೈತ್ರ ಮಾಸ ಅಂತಂದ್ರೆ ನಮ್ಗೆ ಯಾವ್ದು ಅಂತಂದ್ರೆ ಯುಗಾದಿ ಹಬ್ಬ. ನಮ್ಗೆ ಚೆನ್ನಾಗ ಈ ಯುಗಾದಿ ಹಬ್ಬನೇ ಏನು ಅಂತಂದ್ರೆ ಚೈತ್ರ ಮಾಸದ ಆರಂಭ. ಆ ಚೈತ್ರ ಮಾಸ ಕರೆಕ್ಟ್ ಆಗಿ ಯಾವಾಗ ಆಗ್ತದೆ, 8 ಈ 8 ಕರೆಕ್ಟ್ ಆಗಿ ನಾವು 14 ದಿನ ಲೆಕ್ಕ ಆಗ್ತದೆ. ನಾವು ಯಾವ ಡೇಟ್ ಬರ್ತೀನಿ, ಯಾವ ದಿನಕ್ಕೆ ಬರ್ತೀನಿ ಅಂದ್ರೆ ಕರೆಕ್ಟ್ ಆಗಿ ಫಸ್ಟ್ ಆಗಿ ಏನ್ ಮಾಡ್ತೀವಿ ನಾವು, ನಾವು ಬರ್ತೀವಿ ನೋಡಿದ್ವಿ, ಕ್ಲೀನ್ ನೋಡಿದ್ವಿ ನೋಡ, 21st 13 ಬರ್ತಾರೆ. 14 ಯಾವ್ದಂದ್ರೆ ನಿಸಾನ್, 14 ಯಾವ್ದಂದ್ರೆ 22nd April ಅದ್ರ ಅದಕ್ಕೆ ನಾವು ಮಾಡೋದು ಯಾವ್ದು ನಿಸಾನ್ 13 ಯಾವ್ದು 21st. ಅದ್ರ ಈ ಒಂದು ಬೇಸಿಸ್ ಬರೀ ನಾವು ಈಸಿಯಾಗಿ ಮಾಡೋದು, ನಾವು ಲೆಕ್ಕ ಹಾಕ್ಬೋದು. ಇದು ನಾವು ಹೆಂಗೆ ಲೆಕ್ಕ ಹಾಕೋದು ಅಂದ್ರೆ, ಬೇಸ್ಡ್ ಆನ್ ಲೂನಾರ್ ಕ್ಯಾಲೆಂಡರ್ ಅಂದ್ರೆ ಚಂದ್ರನ ಒಂದು ದೃಷ್ಟಿ ಇಟ್ಟುಬಿಟ್ಟು ಲೆಕ್ಕ ಅಂತ ಕ್ಯಾಲೆಂಡರ್ ಅಲ್ಲ. ಇವಾಗ ನೀವು ಹೇಳ್ಬೋದು ಬ್ರದರ್, ಇವೆಲ್ಲ ನಾವೆಲ್ಲ ತಲೆ ಕಟ್ಕೊಳ್ಳೋಣ ಅಲ್ಲ, ಇಷ್ಟೊಂದು ನಾವೆಲ್ಲ ಹಿಂಗೆ ಲೆಕ್ಕ ಕೊಡೋ, ಇಷ್ಟೊಂದೆಲ್ಲ ನಮ್ಗೆ ಏನಕ್ಕೆ ಇನ್ಫಾರ್ಮೇಶನ್ ಅಂತಂದ್ರೆ, ಇದನ್ನ ನಾವು ಈಸಿಯಾಗಿ ಮಾಡ್ಬೋದು, ನಾವು ಮನಸ್ಸಲ್ಲಿ ಇಟ್ಕೊಬಹುದು. ಹೇಗಾಯ್ತಂದ್ರೆ, ನಮ್ಮೆಲ್ಲರೂ ಮನೆಯಲ್ಲೆಲ್ಲ ಸಾಮಾನ್ಯ ಇರ್ತದೆ ಕ್ಯಾಲೆಂಡರ್, ಬೆಂಗಳೂರು ಪ್ರೆಸ್ ಕ್ಯಾಲೆಂಡರ್ ಅಂತ ಅಲ್ಲ. ಯಾಕಂದ್ರೆ ಈ ಬೆಂಗಳೂರು ಪ್ರೆಸ್ ಕ್ಯಾಲೆಂಡರ್ ಅಲ್ಲಿ ಇನ್ನೊಂದು ನಾವು ಡೇಟ್ ನೋಡ್ತೀವಿ. ಇದು ಯಾವ ಡೇಟ್ ಯಾವ ಬೇಸಿಸ್ ಮೇಲೆ ಅಂದ್ರೆ, ಸೋಲಾರ್ ಕ್ಯಾಲೆಂಡರ್ ಮೇಲಿರುವಂತ ಒಂದು ಬೇಸಿಸ್ ಮೇಲೆ ಡೇಟ್ ಗಳು. ಆದ್ರೆ ಇದೇ ಕ್ಯಾಲೆಂಡರ್ ಅಲ್ಲಿ ಈ ಕಡೆ ಪದ್ದ ನೋಡಿ, ಚಿಕ್ಕದ ಗೆರೆಗಳಾಗ್ಬಿಟ್ಟು ಒಂದು ಡಬಲ್ ಕುಡಿತೀವಿ. ಇದೇನು ಅಂದ್ರೆ ಲೂನಾ ಕ್ಯಾಲೆಂಡರ್. ಹಲವಾರು ಕ್ಯಾಲೆಂಡರ್ ಇದೆ ನೋಡಿ, 1, 2, 3, 4, 5, 6, 7, 8 ಇದೆ. ಆ 7 ಕ್ಯಾಲೆಂಡರ್ ಗಳು ಆಕ್ಚುಲಿ, ಅದರಲ್ಲಿ ಒಂದು ಕ್ಯಾಲೆಂಡರ್ ಯಾವ್ದಂದ್ರೆ ಚಂದ್ರಮಾನ, ಅಂದ್ರೆ ಲೂನಾರ್ ಕ್ಯಾಲೆಂಡರ್ ಅಂತ ಹೇಳಿದ್ರೆ. ಆ ಲೂನಾರ್ ಕ್ಯಾಲೆಂಡರ್ ಅಲ್ಲಿ ತೆಗೆದು ನೋಡಿದ್ರೆ ಚೈತ್ರ ಮಾಸದಿಂದ ಕರೆಕ್ಟ್ ಆಗಿ ಯಾವತ್ತೋ ನಮ್ಗೆ ಇದು ಬರ್ತದೆ ಅಂತ ಅಂದ್ಬಿಟ್ಟು ಕ್ಲೀನ್ ಆಗಿ ಅದನ್ನೇ ನಮ್ಗೆ ಮಾಡೋರೆ ನಮಗೆ ಕೊಟ್ಟವ್ರೆ. ಹೆಂಗೆ ಅಂತಂದ್ರೆ ನೋಡಿ, ಇಲ್ಲಿ ಕ್ಲೀನ್ ಆಗಿ ನೋಡ್ಬೋದು ನೀವು ನೋಡಿ, ನೋಡಿ ಇಲ್ಲಿ ಮೇಡ ಬರ್ತಾವ್ ನೋಡ್ತೀನಿ, ಚಂದ್ರಮಾನ ಅಂತ ಬರ್ತಾರೆ ಅದರ ನೋಡಿ. ಇಲ್ಲೇ ನೋಡಿ ಅಮಾವಾಸ್ಯೆ, ನಾವೇನ್ ನೋಡಿದ್ರೆ ಚೈತ್ರ ಮಾಸ ಯಾವಾಗ ಶುರು ಆಗೋದು, ಆ ಈಕ್ವಿನಾಸ್ ಆದಾಗಿಂತ ಮೊದಲೇ ಅಮಾವಾಸ್ಯೆ ನೋಡಿ. ಇದು ಕರೆಕ್ಟ್ ಆಗಿದೆ, ಎಷ್ಟನೇ ತಾರೀಕು ಇದು? 7 ಅಲ್ಲರ. ಅಲ್ಲಿಂದ ಕರೆಕ್ಟ್ ಆಗಿ 14 ದಿನ ಲೆಕ್ಕ ಹಾಕೊಂಡು ಬಂದಾದ್ರೆ ನಾವು ಕರೆಕ್ಟಾಗಿ ಎಷ್ಟನೇ ತಾರೀಕು ಗೊತ್ತಿದ್ರೆ ಇಪ್ಪತ್ತೆರಡನೇ ತಾರೀಕು ನೋಡಿ ಹಾಕಿದ್ರೆ ಹುಣ್ಣಿಮೆ ನೋಡ್ರ ಏನಾದ್ರೆ ಇಪ್ಪತ್ತೆರಡನೇ ತಾರೀಕು ಕರೆಕ್ಟ್ ಆಗಿ ಗೊತ್ತಿದೆ ಅದೇ ಇಲ್ಲಿ ಒಂದು ಒಂದು ಸರ್ಕಲ್ ತರ ಹಾಕ್ಬಿಟ್ಟವ್ರೆ ನೋಡ್ರ ಅದೇನು ಅಂತಂದ್ರೆ ಇಟ್ ಈಸ್ ಎ ಫುಲ್ ಎಂತ ನ್ಯೂ ಮೂನ್ ಡೇ ಸಾರಿ ಫುಲ್ ಮೂನ್ ಡೇ ಅದ್ರ ಏನ್ರಿ ಇಪ್ಪತ್ತೊಂದನೇ ತಾರೀಕು ನಾವು ಮಾಡೋದೇನ್ರಿ ಪಸ್ಕ ಕರೆಕ್ಟ ಯಾವುದೇ ಡೇ ಪಸ್ಕ ಆಕ್ಚುಲಿ ಯಾವತ್ತು ಇಪ್ಪತ್ತೆರಡನೇ ತಾರೀಕು ಅಂದ್ರ ಅದೇ ನೋಡ್ಬೇಕು ಅವತ್ತು ಎಂತ ದಿನ ಅಂತೆ ಏನಂದ್ರೆ ಇಟ್ ಈಸ್ ಎ ಫುಲ್ ಮೂನ್ ಡೇ ಅದ್ರ ಅದಕ್ಕೆ ನಾವು ಬೈಬಲ್ ಸ್ಟೂಡೆಂಟ್ಸ್ ಹೆಂಗೆಲ್ಲ ಜ್ಞಾಪನ ಇಟ್ಕೋಬೋದು ಅಂದ್ರೆ ನಾವು ಯಾವತ್ತೆಲ್ಲ ಪಸ್ಕ ಆಚರಣೆ ಮಾಡ್ತಿರೋ ಆವತ್ತು ದಿನ ಎಲ್ಲ ಇರ್ಬೋದಲ್ಲ ಹುಣ್ಣಿಮೆ ಆಗಿರ್ಬೋದು ಅದ್ರ ಅದಕ್ಕೆ ಇವನ್ ಯೇಸು ಕ್ರಿಸ್ತ ಸಾಯ್ಬೇಕಾದ್ರೆ ಕೂಡ ಅವತ್ತು ದಿನ ಎಂತ ದಿನ ಅಂದ್ರೆ ಹುಣ್ಣಿಮೆ ಅಂದ್ರ ಆಕ್ಚುಲಿ ನಾವು ಸಾಮಾನ್ಯವಾಗಿ ಚಂದ್ರ ಅಂದ್ರೆ ಬೈಬಲ್ ಏನ್ ಕೆಲಸ ಮಾಡ್ತೀರಿ ಚಂದ್ರ ಏನ್ ಮಾಡ್ಬಿಡ್ರಿ ಓಲ್ಡ್ ಎಸ್ಟಿಮೇಟ್ ಅಂದ್ರೆ ನ್ಯಾಯ ಪ್ರಮಾಣ ಯೇಸು ಕ್ರಿಸ್ತ ಸಾಯ್ಬೇಕಾದ್ರೆ ನ್ಯಾಯ ಪ್ರಮಾಣ ಫುಲ್ ಪವರ್ ಇತ್ತು ಫುಲ್ ಪೀಕ್ ಅಲ್ಲಿ ಇತ್ತು ಯಾಕಂದ್ರೆ ಯೇಸು ಕ್ರಿಸ್ತ ನ್ಯಾಯ ಪ್ರಮಾಣ ಏನ್ ಮಾಡುದು ಸಂಪೂರ್ಣವಾಗಿ ನೆರವೇರಿಸಿದ್ರು ಯಾವಾಗ ಅವ್ರು ನೆರವೇರಿಸಿ ಅದನ್ನ ಜೀವನ ಬಿಟ್ರು ಆವತ್ತಿನ ಏನ್ ಗೊತ್ತ ಈ ನ್ಯಾಯ ಪ್ರಮಾಣ ಸ್ಲೋ ಆಗಿ ಏನಾಗಲಿಕ್ಕೆ ಶುರು ಆಯ್ತಲ್ಲಿ ಫೇಲ್ ಆಗಲಿ ಶುರು ಆಯ್ತು ಅದ್ರ ಅಂದ್ರೆ ಫೇಲ್ ಆಗ್ಬಿಡ್ತು ಅದ್ರ ನ್ಯಾಯ ಪ್ರಮಾಣ ಇನ್ಮೇಲೆ ಇಲ್ಲ ಏನು ಆ ಒಂದು ಶಕ್ತಿನೇ ಇಲ್ಲ ಅವ್ನ ಪವರೇ ಇಲ್ಲ ಅದಕ್ಕೆ ನಾವು ಕ್ಲೀನ್ ಆಗಿ ನೋಡೋದನ್ನ ಅದಕ್ಕೆ ಇದು ಎಲ್ಲಿ ಕೊಟ್ಟಿದ್ರೆ ಅಂತಂದ್ರೆ ನೀವು ಬರೋಸ್ತರ ಕೊಟ್ಟಿದ್ರೆ ನಿಮಗೆ ಬೇಸಿಕ್ ಕ್ಲಾಸ್ ಅಟೆಂಡ್ ಮಾಡಿರೋ ಎಲ್ಲರೂ ಅಲ್ಲ ಈ ಬರುವಂತ 100 ವರ್ಷಕ್ಕೆ ಈ ಮೆಮೊರಿ ಡೇಸ್ ನ ಕ್ಯಾಲ್ಕುಲೇಟ್ ಮಾಡಿ ಆಲ್ರೆಡಿ ನಿಮ್ಗೆ ಏನ್ ಮಾಡ್ತಾರೆ ಇದನ್ನ ಕೊಟ್ಟಿರ್ತಾರೆ ಈ ಹಿಂಗೆ ಲೆಕ್ಕ ಹಾಕಿದ್ರೆ ಬ್ರದರ್ಸ್ಗಳನ್ನ ಹಿಂಗೆ ಲೆಕ್ಕ ಹಾಕ್ಬಿಟ್ಟು ಒಂದು ಕನ್ಕ್ಲೂಷನ್ ಬಂದಿರೋದು ಅಲ್ಲ ಅದಕ್ಕೆ ಈ ಒಂದು ಈ ಒಂದು ಪ್ರಿಂಟ್ ಔಟ್ ಕೊಟ್ಟಿರ್ಬೇಕಂದ್ರೆ ಬ್ರದರ್ಸ್ಗಳು ನಿಮಗೆ ಕೆಳಗೆ ಕ್ಲೀನ್ ಆಗಿ ಮೆನ್ಷನ್ ಮಾಡ್ತಾರೆ ನಾವು ಮಾಡೋಂಥ ಮೆಮೋರಿಯಲ್ ಯಾವತ್ತಂದ್ರೆ ನಿಸಾನ್ 14 ಡೇ ಆದ್ರೆ ನಮ್ಮ ಕ್ಯಾಲೆಂಡರ್ ಯಾವ ದಿನ ಅದು ನಿಸಾನ್ 13 ಸಂಜೆ ಅಂತಂದ್ರೆ ಹಂಗೆ ನೋಡ್ಬೇಕಂದ್ರೆ ಇದರಲ್ಲಿ ಏನ್ರಿ ಕ್ಲಿಯರ್ ಆಗಿ ಒಂದು ಅರ್ಥ ಇದೆ ಅಂದ್ರೆ ಅದನ್ನ ಯಾರ್ಯಾರ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ ಯಾರ್ಯಾರ ಡೌಟ್ಸ್ ಇದೆಯಾ ಯಾರ್ಯಾರ ಡೌಟ್ಸು ಏನೋ ಕ್ವಶನ್ಸು ಮತ್ತೆ ಏನೋ ಕೇಳಬೇಕು ಅಂದ್ರೆ ದಯವಿಟ್ಟು ಕೇಳಿ ಇಲ್ಲ ಅಂತಂದ್ರೆ ಮೀಟಿಂಗ್ ಆಗಿದೆ ಅಂತ ಸೋದರುಗಳು ಇರ್ತಾರೆ ಎಂಟ್ರೆಸ್ ಇರ್ತಾರೆ ಬಳಸದ ಕೇಳ್ಕೊಂಡು ನೀವೇನ್ ಮಾಡಿದೀವೋ ನೀವು ಟ್ರಾನ್ಸ್ಫರ್ ಮಾಡ್ಕೊಳಿದ್ರ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಅದೇ ರೀತಿ ಇಲ್ಲಿ ಮಾಡಿದಂತ ಒಂದು ವಿಡಿಯೋ ಕೂಡ ಇರ್ತಾರೆ ನಾವನ್ನ ಯೂಟ್ಯೂಬ್ ಅಲ್ಲಿ ಡೌನ್ಲೋಡ್ ಅಪ್ಲೋಡ್ ಮಾಡಿದ್ರಿ ಬ್ಯಾಂಗ್ಳೂರ್ ಬೈಬಲ್ ಸ್ಟೋರ್ಸ್ ನೀವು ಬ್ರೌಸ್ ಮಾಡಿದ್ರೆ ಅದ್ರಲ್ಲಿ ನಿಮ್ಗೆ ಏನಾಗ್ತಾರೆ ಇದರಲ್ಲಿ ಸಿಗ್ತದೆ ನಿಮಗೆ ದೇವರ ವಾಕ್ಯಗಳನ್ನ
ஏன் பார்க்கும்போது அந்த நினைவு கூட்டத்தில் அந்த நாளுக்கு என்ன இருக்கு